சலஹையா நின்னனே நம்பிதேனு நீ நின்ன சலஹையா என்ன குண தோஷகளா எனிசபேடையா நின்னனே நம்பிதேனோ நீ நின்ன சலஹையா என்ன குண தோஷகள எனிசபேடையா பால்யதலி கேலவுதினா बरिदे होई तो हो तो मिले यौवन मददी मुंदरियदिदे बाल्यदली केलवु दीना बरिदे होई तो हो तो मिले यौवन मददी முந்தரியதே ஜாலசம்சாரதலி சிலுக்கி பழலிதேனையா ஜாலசம்சாரதலி சிலுக்கி பழலிதேனையா பாலிசோ பரமாத்மா பாலிசோ பரமாத்மா பக்தியனு கோட்டு நின்னனே நம்பிதேனு நீ நின்ன சலஹையா இத்தரதி காலவனு இந்திரேஷனே கழதே இத்தரதி காலவனு இந்திரேஷனே கழதே பீதியில்லதே ஞான ரஹிதனாகே மாதே தன்னய சிசுவ மன்னிசுவ தேரனந்தே மாதே தன்னய சிசுவ மன்னிசுவ தேரனந்தே தாத புரந்தர விட்டல தாத புரந்தர விட்டல தயமாடி சலஹோ நின்னனே நம்பிதேனு நின்னனே நம்பிதேனு நின்னனே நம்பிதேனு நீ நின்ன சலஹை
ಪ್ರಾರ್ಥನೆ ನಡೆಸಿಕೊಟ್ಟ ಶ್ರೀಮತಿ ನಮ್ರತಾ ಬದರಿಯವರಿಗೆ ಅನಂತ ಧನ್ಯವಾದಗಳು. ಕಾರಣಾಂತರಗಳಿಂದ ಅಕ್ಟೋಬರ್ 5-11 ನಡೆಯಬೇಕಿದ್ದ ಪ್ರವಚನ ಮುಂದೂಡಬೇಕಾಯಿತು. ಅದಕ್ಕೆ ವಿಷಾದಿಸುತ್ತಿದ್ದೇವೆ. ಪೂಜ್ಯ ಆಚಾರ್ಯರಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನು ಈ ಒಂದು ವಾರಗಳ ಕಾಲ ನಡೆಸ್ಕೊಡ್ಬೇಕು ಅಂಥೇಳಿ ಆಚಾರ್ಯರಿಗೆ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತಾ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನ ಹಲವು ದಿನಪತ್ರಿಕೆಗಳಲ್ಲಿ ನಾವು ಇನ್ ದ ಸಿಟಿ ಟುಡೇ ಕಾಲಮ್ನಲ್ಲಿ ಕಳಿಸ್ಕೊಟ್ಟಿದ್ವಿ. ಆದರೂ ಬರದೇ ಇದ್ದಾಗಲೂ ಕೂಡ ನೀವೆಲ್ಲ ತಮ್ಮ ತಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಈ ಅಧಿಕ ಸಂಖ್ಯೆಯಲ್ಲಿ ಬಂದು ಸೇರಿದಿರ. ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಪೂಜ್ಯ ಆಚಾರ್ಯರು ಈ ಪ್ರವಚನ ಮಾಲಿಕೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಈ ಪುಷ್ಪ ಮಾಲಿಕೆಯನ್ನು ಅವರಿಗೆ ಸಮರ್ಪಿಸ್ತಾ ಅವರಿಗೆ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜ ಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂತಹ ಮಹೋನ್ನತವಾದ ಕೃತಿ. ಕಥೆಯಾಗಲಿ, ಅದರ ವಿಸ್ತಾರವಾಗಲಿ, ಕಾವ್ಯದ ವರ್ಣನೆಯಾಗಲಿ, ಅದರಲ್ಲಿ ಬಂದಿರತಕ್ಕಂತಹ ಅನೇಕಾನೇಕ ವಿಚಾರಗಳ ದೃಷ್ಟಿಯಿಂದಾಗಲಿ, ಅದಕ್ಕೆ ಸರಿಗಟ್ಟತಕ್ಕಂಥ ಮತ್ತೊಂದು ಕೃತಿಯನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೃಷ್ಟಿಯಲ್ಲಿ ನಾವು ವಿವೇಚನೆ ಮಾಡ್ತಾ ಇದ್ದೇವೆ, ಹಿಂದಿನ ಜನಕ್ಕಿಂತ ಇವತ್ತಿನವರು ಭಾರಿ ಬುದ್ಧಿವಂತರು, ತುಂಬ ರೀತಿಯಲ್ಲಿ ಪ್ರಗತಿಯಾಗಿದೆ ಅಂತ ನಾವು ಯೋಚನೆ ಮಾಡಿದರೆ, ಮಹಾಭಾರತ ರಚನೆಯಾದ ಕಾಲದ ಬಗ್ಗೆ ಸಾಕಷ್ಟು ಜಿಜ್ಞಾಸೆ ನಡೆಸಿದ್ದಾರೆ ಜನ. ನಮ್ಮ ಶಾಸ್ತ್ರೀಯವಾದ ಪದ್ಧತಿಯಂತೆ 5000 ವರ್ಷಗಳ ಹಿಂದೆ ರಚಿತವಾದ ಗ್ರಂಥ. ನಮ್ಮ ಇತಿಹಾಸಕಾರರ ಪ್ರಕಾರ ಆಗಿನ್ನು ಶಿಲಾಯುಗದ ಜನ ಇದ್ರಷ್ಟೇನೆ, ಜನಕ್ಕೆ ಏನು ಗೊತ್ತಿರಲಿಲ್ಲ ಅಂಥೇಳಿ. ಆದರೆ ಅಂಥ ಮಹಾಭಾರತ ಕೃತಿ ಅಂತ ಕೇಳಿದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತಿಗೂ ಸಾಧ್ಯವಿಲ್ಲ ಅಂತ ಹೇಳ್ಕೊಂಡ್ರೆ ನಮ್ಮ ಇತಿಹಾಸದ ಪರಿಜ್ಞಾನನೇ ತಪ್ಪೋಗಿದೆ ಅಂತ ಅರ್ಥ ಆಗುತ್ತೆ. ಹಿಂದಿನ ಕಾಲದ ಒಂದು ಮಹಾಭಾರತ ಅಲ್ಲ, ರಾಮಾಯಣ, ಮಹಾಭಾರತ, ಭಾಗವತಾದಿ ಪುರಾಣಗಳು, ಅನೇಕ ಶಾಸ್ತ್ರಗಳ ಪೂರ್ತಿ ಅರ್ಥ ಮಾಡಿಕೊಳ್ಳೋದು ಇವತ್ತು ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಎಂಥ ಒಂದು ಪೂರ್ಣ ಪ್ರಮಾಣದ ಒಂದು ಜ್ಞಾನ ಪ್ರಪಂಚ ಆಗಿತ್ತು. ಇವತ್ತು ನಾವು ಮುಂದಕ್ಕೆ ಬಂದಿಲ್ಲ, ಹಿಂದಕ್ಕೆ ಹೋಗಿದ್ದೇವೆ ಅಂತ ಹೇಳಬೇಕಷ್ಟೆ. ಆ ಲೆಕ್ಕದೊಳಗೆ ತುಂಬ ಹಿಂದೆ ಹೋಗಿರೋದಷ್ಟೇ. ಮಹಾಭಾರತದ ಶ್ಲೋಕದಂಥ ಒಂದು ಶ್ಲೋಕ ಬರೀತಕ್ಕಂಥ ಶಕ್ತಿ ಇವತ್ತು ಈ ಜಗತ್ತಿನಲ್ಲೇ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಇತಿಹಾಸವನ್ನು ಪುನಾರಚನೆ ಮಾಡಬೇಕಾಗತ್ತೆ ಹೊರತು ಇವತ್ತು ನಾವು ತಿಳ್ಕೊಂಡಿರೋದು ಎಷ್ಟು ತಪ್ಪು ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಅಂತಹ ಎಷ್ಟು ವೈವಿಧ್ಯ ಅದರೊಳಗೆ, ಆ ಕಥಾ ಸರಣಿಯಾಗಲಿ, ಅಲ್ಲಿ ಬರ್ತಕ್ಕಂಥ ಪಾತ್ರಗಳಾಗಲಿ, ಸನ್ನಿವೇಶದ ಚಿತ್ರಣ ಆಗಲಿ, ಜಗತ್ತಿನ ಇಡೀ ಜನಾಂಗಕ್ಕೇನೆ ಎಲ್ಲ ವಿಧವಾದಂಥ ವಿಮರ್ಶಕರಿಗೇನೆ ಸವಾಲಾಗಿ ನಿಂತಹ ದೊಡ್ಡ ಕೃತಿ ಅಂದರೆ ಮಹಾಭಾರತ. ಅದರ ವಿಸ್ತಾರವೇ ಜನಗಳನ್ನು ದಂಗುಪಡಿಸ್ತಕ್ಕಂಥ ವಿಸ್ತಾರ, ಲಕ್ಷ ಶ್ಲೋಕಗಳ ವ್ಯಾಪ್ತಿ. ಅಲ್ಲಿ ಒಂದು ಕಡೆಗೆ ಆದರೆ ಎಲ್ಲ ವಿಷಯಗಳ ಒಂದು ವಿಶ್ವಕೋಶ. ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಎನ್ಸೈಕ್ಲೋಪೀಡಿಯಾ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದು ಮಹಾಭಾರತ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತ ಋಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನಾ ಕುತ್ರಚಿತ್. ಇದರಲ್ಲಿಲ್ಲದ್ದೇ ಇಲ್ಲ, ಇಂಥ ಒಂದು ಪೂರ್ಣತೆಯನ್ನು ಮಹಾಭಾರತ ಹೊಂದಿದೆ ಅಂತ ಹೇಳಿದ್ದು ಅದರ ವೈಶಿಷ್ಟ್ಯ. ಅಂಥ ಮಹಾಭಾರತದಲ್ಲಿ ಕೇವಲ ಕಥೆ ದೃಷ್ಟಿಯಿಂದ ನೋಡಿದರೂ ಕೂಡ ಎಷ್ಟು ನೀಳ್ಗತೆ ಅದು. ಒಂದು ಅನೇಕ ಪರಂಪರೆಗಳ ಕಥೆ ಹೇಳ್ತಕ್ಕಂಥದ್ದು, ಒಂದೇ ಕಾಲಕ್ಕೇನೆ ಅನೇಕ ತಲೆಮಾರಿನ ಜನ ಭಾಗವಹಿಸಿದಂತಹ ಯುದ್ಧವೇ ಅದರಲ್ಲಿದೆ. ಮತ್ತು ಯುದ್ಧದ ಕಾಲಕ್ಕೆ ಆರೇಳು ತಲೆಮಾರುಗಳ ಜನ ಭಾಗವಹಿಸಿದ್ದಾರೆ ಅಂತ ಹೇಳಿದರೆ ಅದರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೋಬಹುದು. ಅಂಥ ಯುದ್ಧದ ಹಿನ್ನೆಲೆಯಾಗಿ ಕುರುಪಾಂಡವರ ಹುಟ್ಟು, ಅವರ ವಿವಾಹಾದಿಗಳು, ಮುಂದೆ ನಡೆದಂಥ ರಾಜಸೂಯಾಗದಂಥ ದೊಡ್ಡ ಸಂಭ್ರಮ. ಪಾಂಡವರು ಒಳ್ಳೆಯವರಿಗೆ ಆಸ್ತಿ ಅಂತಸ್ತು ಸಿಕ್ಕರೆ ಏನು ಮಾಡ್ತಾರೆ ಅಂತ ಹೇಳೋದಕ್ಕೆ ಪಾಂಡವರು ದೊಡ್ಡ ದೃಷ್ಟಾಂತ. ರಾಜಸೂಯಾಗವನ್ನು ಮಾಡಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡ್ತಾರೆ. ಇದು ಒಳ್ಳೆಯವರಿಗೆ ಸಂಪತ್ತು ಬಂದರಾಗೋದಷ್ಟೇ, ದೊಡ್ಡ ದೊಡ್ಡ ದೇವರ ಸಮಾರಾಧನೆ ಮಾಡ್ತಾನೆ, ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡ್ತಾನೆ, ತನ್ನ ಆಧ್ಯಾತ್ಮಿಕ ಉನ್ನತಿಗೋಸ್ಕರ ಪ್ರಯತ್ನ ಪಡ್ತಾನೆ. ಒಬ್ಬ ಸಾತ್ವಿಕನಿಗೆ ಸಂಪತ್ತು ಬಂದರೆ ಅದೇ ದುರ್ಯೋಧನಾದಿಗಳು ದೂತದ ಸಭೆ ಇಸ್ಪೀಟೋ ಕ್ಲಬ್ ಇದ್ದೇ ಇದೆಯಲ್ಲ, ಅದು ಇನ್ನೊಂದು ಕ್ರಿಸ್ತು. ಇವತ್ತೆಲ್ಲ ಕಾಣ್ತಾನೆ ಇದ್ದೇವೆ ನಾವು ಅದನ್ನು. ಎರಡುವರು ಶ್ರೀಮಂತರು ಇಬ್ಬರೂ ಇದ್ದಾರೆ, ಸಾತ್ವಿಕ ಸಂಪತ್ತಿನ ಶ್ರೀಮಂತರು ಇದ್ದಾರೆ, ತಾಮಸ ಸಂಪತ್ತಿನ ಶ್ರೀಮಂತರು ಇದ್ದಾರೆ. ಇವತ್ತು ಹೆಚ್ಚಿನ ಇರೋದು ದುರ್ಯೋಧನ ಸಂಖ್ಯೆ, ಇವರು ಐದೇ, ಅವ್ರು 100 ಜನ. ಆದ್ದರಿಂದ ಸಾತ್ವಿಕರ ಸಂಖ್ಯೆ ಕಡಿಮೆನೆ, ದುಷ್ಟರ ಸಂಖ್ಯೆನೇ ಭಾರಿ ಜಾಸ್ತಿ. 5 100 ಎಷ್ಟು ಜಾಸ್ತಿ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ. ಮತ್ತೆ ಅಸುರ ಬಹುಲಾ ಯಸ್ಮಾತ್ ತತಸ್ಮಾತ್ ಜನತಾ ಮಿಯಾಂ, ಒಟ್ಟು ಜಗತ್ತಿನಲ್ಲಿ ದುಷ್ಟರ ಸಂಖ್ಯೆನೇ ಭಾರಿ ಜಾಸ್ತಿ ಎಂಬುದು ಶಾಸ್ತ್ರದ ಮಾತು. ಇವತ್ತು ಕಣ್ಣಾರೆ ಕಾಣ್ತಿರೋದು ಅದನ್ನೇ. ಅಂಥ ದುರ್ಯೋಧನಾದಿಗಳು ವಂಚನೆಯಿಂದ, ಅದು ಮೋಸ ಯಾರತ್ರ ಮಾಡಿದರೆ ಮೋಸ ಅಲ್ಲ, ಇವತ್ತು ಎಲ್ಲಿ ಕದ್ರೂ ಕಳ್ಳತನನೇ. ದೇವ್ರ ಮನೆಯಲ್ಲಿ ಕದ್ರೆ ಏನಾಗುತ್ತೆ, ದೇವಸ್ಥಾನದಲ್ಲಿ ಕದ್ರೆ ಭಾರಿ ದೊಡ್ಡ ಕಳ್ಳತನ ಆಯ್ತದು. ಯಾಕೆಂದರೆ ಎಲ್ಲಿ ಪಾವಿತ್ರ್ಯವನ್ನು ಪರಮಾವಧಿ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡ್ತೇವೆ ಅಲ್ಲೇ ಮೋಸ ವಂಚನೆ ನಡೆದರೆ ಅದಕ್ಕೆ ಕ್ಷಮೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲಿಂದನೋ ಬಿದ್ದರೆ ಮತ್ತೆ ಹೇಳ್ತಾನೆ, ಬೆಟ್ಟದ ಮೇಲೆ ಎಂದ ಬಿದ್ದರೆ ಪುಡಿ ಪುಡಿಯಾಗಿ ಹೋಗ್ತಾನೆ. ಅದಕ್ಕೆ ತುಂಬ ದೊಡ್ಡ ಸ್ಥಾನದಲ್ಲಿ ಎಂದೂ ಭ್ರಷ್ಟಾಚಾರ ನಡೀಬಾರ್ದು, ಎಲ್ಲೂ ನಡೀಬಾರ್ದು. ದೊಡ್ಡ ಸ್ಥಾನದಲ್ಲಿ ಏನು ಮಾಡಿ ಎಲ್ಲೂ ಬೀಳಬಾರ್ದು ಮನುಷ್ಯ, ಮೇಲಿದ್ದಾಗ ಬೀಳಬಾರ್ದು ಅದು ವಿಷಯ. ಮೇಲಿದ್ದಾಗ ಬಿದ್ದರೆ ಭಾರಿ ಅದು ಯಾರೋ ಬೀಳೋಕೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ, ನೆಲ ಸ್ವಲ್ಪ ಬೀಳ್ತಾನೆ ಅಂತ ಅರ್ಥ. ನಿಂತ್ಕೊಂಡು ಬಿದ್ದುಬಿಟ್ಟು ದಪ್ಪಂತ ಹೋಗ್ತಾನೆ, ಮೊದಲ ರೆಡಿವಿ ಕೂಡೋದು ಫಸ್ಟ್ ರೆಮಿಡಿಯಸ್. ಅಂದರೆ ಪೆಟ್ಟು ಆಗಲೇಬಾರದು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೆ ಮನುಷ್ಯ ಎಷ್ಟು ಎಚ್ಚರದಿಂದ ಇರಬೇಕು. ದುರ್ಯೋಧನಾದಿಗಳು ದೊಡ್ಡ ತಪ್ಪು ಮಾಡಿದರು. ಇವತ್ತು ಯಾಕೋ ಹಾಗೇನೆ ಮನೆಯ ಹಿರಿಯರೇ ಎದುರಿಗೆ ತಪ್ಪು ಮಾಡ್ತಾರೆ, ಅದು ವಿಶೇಷ. ಮನೆಯ ಹಿರಿಯರು ಎಷ್ಟು ದೊಡ್ಡ ಜನ ಕೂತಿದ್ದಾರೆ, ತಂದೆ ತಾಯಿ ಗುರುಗಳು ಹಿರಿಯರು ಮುತ್ತಾತನಂಥ ಬಾಲ್ಯಕಾದಿಗಳಂತೂ ಮುತ್ತಾತನ ಗುಂಪಿನವರು, ಅವರೆಲ್ಲರ ಎದುರಿಗೆ ಜೂಜಾಟ ಏನು, ಪಾಂಡವರಿಗೆ ಅವಾಚ್ಯವಾದ ಶಬ್ದಗಳ ಪ್ರಯೋಗ ಏನು, ದ್ರೌಪದಿ ವಸ್ತ್ರಾಭರಣಕ್ಕೆ ಪ್ರಯತ್ನಪಟ್ಟಿದ್ದೇನು, ಒಂದಲ್ಲ ಎರಡ. ಅವರೆಲ್ಲರನ್ನು ಕೂಡ ನಿಯಂತ್ರಣ ಮಾಡ್ತಾರೆ ಮಹಾದುಷ್ಟರು. ಯಾವಾಗಲೂ ಅಷ್ಟೇನು, ಹೆಸರಿಗೆ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ಹಿರಿಯರನ್ನು ಹೇಗೆ ಮೂಲೆ ಗುಂಪು ಮಾಡ್ತಾರೆ ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ. ಪರಿಣಾಮ ಪಾಂಡವರು ಮುಂದೆ ವನವಾಸಕ್ಕೆ ಹೋಗಬೇಕಾಯ್ತು. 12 ವನವಾಸ, 1 ಅಜ್ಞಾತವಾಸ, ಅದನ್ನು ಪಾಂಡವರು ಮಾಡಬೇಕು. ಆ ರೀತಿ ಮಾಡಿ ಮೋಸದಿಂದ ಮೊದಲೇ ದ್ಯೂತ, ಅದರಲ್ಲೂ ಮೋಸದ ದ್ಯೂತ ಅಂದರೆ ಮೋಸದಲ್ಲಿ ಮೋಸ, ಜೊತೆಗೆ ದ್ಯೂತವೇ ಮೋಸ. ಅದು ಶಕುನಿ ಮಾಡಿದ್ದು ಕಪಟ ದ್ಯೂತ, ಆದ್ದರಿಂದ ಅದು ಮಹಾಮೋಸದ ಒಂದು ಪ್ರಸಂಗ. ಅದನ್ನು ಮಾಡಿ ಪಾಂಡವರನ್ನು ಕಾಡಿಗೆ ಕಳಿಸ್ತಾರೆ. ಪಾಂಡವರ ವೈಶಿಷ್ಟ್ಯ ಅಂದರೆ ಮೋಸ ಹೋಗಬಾರದು, ಧರ್ಮರಾಜ ಮೋಸ ಹೋಗಿಬಿಟ್ಟ, ಆದರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟನೆ ಹೊರತು ಪ್ರತಿ ಮೋಸ ಮಾಡೋಕ್ಕೆ ಹೋಗಲಿಲ್ಲ. ಅದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಅರ್ಜುನ ಹೇಳ್ತಾನೆ, ಕಥಂ ನ ಜ್ಞೇಯಂ ಅಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು. ಇವತ್ತು ಕಳ್ಳರು ಏನು ಮಾಡ್ತಾರೆ, ಸಾಮಾನ್ಯ ಯಾರೋ ಒಬ್ಬನ ಕಿಡ್ನ್ಯಾಪ್ ಮಾಡಿಬಿಟ್ಟು ದುಡ್ಡು ಕಾಸಿ ಕೊಡಿ ಅಂತ ಕೇಳ್ತಾನೆ. ವೀರಪ್ಪನ್ ಮಾಡ್ತಿದ್ನಲ್ಲ, ಅದು ಎಲ್ಲರಿಗೂ ಗೊತ್ತಿರೋದು. ಅದು ಒಂದು ಆ ಮಾಡ್ತಿದ್ದೆ ಹಾಗೆ. ಸರ್ಕಾರ ಹಾಗೆ ಮಾಡೋಕ್ಕೆ ಬರೋದಿಲ್ಲ, ಅವನ ಹೆಂಡತಿರೋ ಮಕ್ಕಳು ಇಟ್ಕೊಂಡ್ಬಿಟ್ಟು ನೀವು ಸರೆಂಡರ್ ಆಗೋದಕ್ಕೆ ಸರ್ಕಾರ ಮಾಡೋಕ್ಕೆ ಬರೋದಿಲ್ಲ. ಅದು ಯಾಕೆ ಸರ್ಕಾರ ಅನ್ನೋದು ಈ ರೀತಿ ವಂಚನೆಯ ಕಪಟಗಳನ್ನ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಪಾಂಡವರು ಇವನು ಮಾಡದಂತೆ ಮಾಡಲಿಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ನಿಜವಾದರ್ಥದಲ್ಲಿ ಅನ್ಯಾಯವನ್ನು ನಾವು ನ್ಯಾಯದ ಮಾರ್ಗದಲ್ಲೇ ಎದುರಿಸಬೇಕು. ಆದರೆ ಅನಿವಾರ್ಯವಾದ ಪ್ರಸಂಗದ ಹೊರತು ನಮ್ಮ ಧರ್ಮದ ಹಾದಿಯನ್ನು ಬಿಡಬಾರದು. ಒಂದು ಹಂತದ ಮಾತಿತ್ತು. ಅದಕ್ಕೆ 12 ವರ್ಷ ವನವಾಸಕ್ಕೂ ಹೊರಟರು. ಒಂದಷ್ಟು ಅಜ್ಞಾತವಾಸವನ್ನು ಮಾಡಿದರು. ಅಲ್ಲೂ ಕೂಡ ಅಸಾಮಾನ್ಯ ಸಾಧನೆಯನ್ನೇ ಮಾಡಿದರು. ರಾಜ್ಯದಲ್ಲಿದ್ದರೆ ಏನು ಮಾಡಬಹುದಾಗಿತ್ತೋ ಅದಕ್ಕೇನು ಕಡಿಮೆ ಇಲ್ಲದಂತಹ ಎಲ್ಲ ಕಾರ್ಯಗಳನ್ನು ಮಾಡುತ್ತಾರೆ. ಎಷ್ಟೋ ಜನಗಳು ಔಟ್ ಆಫ್ ಸ್ಟೇಷನ್ ಅಂತೇಳಿ ದೇವ್ರ ಪೂಜೆ ಬಿಟ್ಟುಬಿಡ್ತಾರೆ. ಫಸ್ಟ್ ಆಫ್ ಆಲ್ ಹಾಗೆಲ್ಲ ಬಿಡಬೇಕಾದ ಕಾರಣ ಇಲ್ಲ. ಔಟ್ ಆಫ್ ಸ್ಟೇಷನ್ ಅಂದ ಮಾತ್ರಕ್ಕೇನೆ ಬುದ್ಧಿ ಔಟ್ ಆಫ್ ಸ್ಟೇಷನ್ ಏನಲ್ವಲ್ಲ. ಊಟ ತಿಂಡಿಯನ್ನು ಬಿಟ್ಟಿಲ್ಲ ಅವನೀಗ. ಬಿಡೋದೆಲ್ಲ ಧರ್ಮಕ್ಕೆ ಸಂಧ್ಯಾನ್ನ ಬಿಡ್ತಾನೆ, ಪೂಜೆ ಬಿಡ್ತಾನೆ, ಹೊರತು ಉಳಿದ್ಯಾವುದು ಬಿಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಪಾಂಡವರು ಬಿಡಲಿಲ್ಲ, ಅದು ಇಂಪಾರ್ಟೆಂಟ್. ಅಲ್ಲಿ ಹೋದಾಗ ಹೇಗೆ ಮಾಡಿದ್ರಂತೆ, ಅತಿಥಿ ಪೂಜಾದಿಗಳನ್ನು, ಋಷಿಮುನಿಗಳ ಸೇವೆಯನ್ನು, ಏನೇನು ಮಾಡುತ್ತೆ ಎಲ್ಲವನ್ನೂ ಮಾಡ್ತಾರೆ. ಸಜ್ಜನರ ಪಾಲನೆಯನ್ನು, ಎಂತೆಂಥ ರಾಕ್ಷಸರನ್ನು ಕೊಲ್ತಾರೆ, ಕಿರ್ಮೀರ ಮೊದಲಾದ ಮಹಾರಾಕ್ಷಸರ ಗುಂಪನ್ನೇ ಕೊಂದು ಹಾಕ್ತಾರೆ. ಇದು ಯೋಗ್ಯತೆ ಅಂದರೆ ಯೋಗ್ಯತೆ. ಇವತ್ತು ಒಬ್ಬ ವೈದ್ಯನಾದವನು ಬಸ್ಸಲ್ಲಿ ಹೋಗ್ತಾ ಯಾರು ಬಿದ್ದರೂ ಕೂಡ ತಕ್ಷಣ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗ್ತಾನೆ. ಏನಾದ್ರು ಆಫೀಸಿಗೆ ಬನ್ನಿ, ಕ್ಲಿನಿಕ್ಗೆ ಬನ್ನಿ ಅಂತ ಕರೆಯಲಿಕ್ಕೆ ಹೋಗೋದಿಲ್ಲ. ತನ್ನ ಏನು ಮಾಡೋಕ್ಕೆ ಬರೋದು ತಕ್ಷಣ ಮಾಡ್ತಾನೆ, ಯೋಗ್ಯನಾಗಿದ್ದರೆ. ಪಾಂಡವರು ಹಾಗೆ ನಡ್ಕೊಂಡಿರ್ಬೋದು, ಭಾರಿ ವಿಶೇಷ. ದುರ್ಯೋಧನ ಹೋಗಲಿ, ಪಾಂಡವರಿಗೆ ರಾಜ್ಯ ಬಂತು, ರಾಜಸೂಯಾಗ ಮಾಡಿದರು. ದುರ್ಯೋಧನ ಏನು ಮಾಡಿದ? ಏನೂ ಇಲ್ಲ. ಅದನ್ನೆಲ್ಲ ದುರ್ವಿನಿಯೋಗ ಮಾಡಿದ, ಜನಗಳನ್ನು ಸುಲಿಗೆ ಮಾಡ್ತಾನೆ. ಮುಂದೆ ಹೇಳ್ತಾರೆ ಎಷ್ಟು ಹಾಳು ಮಾಡಿದ ದುರ್ಯೋಧನ 13 ವರ್ಷಗಳಲ್ಲಿ ಅಂತ ಕೇಳಿದರೆ, ನಾಶಿತಾ ಪೃಥಿವೀ ಸರ್ವ ಧಾರ್ತಾರಾಷ್ಟ್ರೇಣ ದುರ್ನಯೈಹಿ, ಇಡೀ ಭೂಮಿನೇ ಹಾಳು ಮಾಡಿಬಿಟ್ಟ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ಅಧಿಕಾರ ಒಳ್ಳೆಯವನ ಕಡೆ ಬರೋದಕ್ಕೆ ಪಾಂಡವರು ದೊಡ್ಡ ದೃಷ್ಟಾಂತವಾದರೆ, ಕೆಟ್ಟವ್ರ ಕಡೆ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ದುರ್ಯೋಧನಾದಿ ಕೌರವರು ಭಾರಿ ದೊಡ್ಡ ದೃಷ್ಟಾಂತ. ಅಂತೂ ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ಮುಗಿಸಿದರು. ತಮ್ಮ ನಿಯಮವನ್ನು ಏನು ಮಧ್ಯೆ ಹೆಡ್ಸ್ಕೊಳ್ಳೋಕೆ ಹೋಗಲಿಲ್ಲ ಪಾಂಡವರು. ಯಥೋಚಿತವಾಗಿ ಮುಗಿಸಿ ಶಾಸ್ತ್ರ ಅತ್ಯಂತ ನಿಯಮಬದ್ಧವಾಗಿ ನಡೆದರು. ದಕ್ಷಿಣ ಗೋಗ್ರಹಣದಲ್ಲೂ ಪ್ರಯತ್ನ ಪಟ್ಟರು, ಅಲ್ಲೂ ಸೋತು ಬಂದರು ಕೌರವರು. ಉತ್ತರ ಗೋಗ್ರಹಣದಲ್ಲಿ ಹೋದರು, ಅಲ್ಲಿ ಸೋತು ಬಂದರು. ಅಂತೂ ಅವರು ಇಷ್ಟು ಸೋತಿದ್ದು ಮೇಲೆ ಎಚ್ಚರ ಇಲ್ಲ ಅವರಿಗೆ. ದುರ್ಯೋಧನ ಭಾರಿ ಖುಷಿಪಟ್ಟು ಸಭೆ ಸೇರಿಸಿಬಿಟ್ಟಂತೆ ತಕ್ಷಣವೇ. ಒಂದು ಸೋತು ಬಂದವರ ಮೀಟಿಂಗ್ ಅದು ಒಂದು. ಏನಂತ, ಸೋತು ಬಂದಿದ್ದೇವೆ ಏನು ಮಾಡಬೇಕು ಬುದ್ಧಿ ಇಲ್ಲ ಅಂತ ಅನ್ಕೊಳ್ಳಿಲ್ಲ. ಓ ಪಾಂಡವರು ಕಂಡುಬಿಟ್ರು, ಅರ್ಜುನ ಕಂಡುಬಿಟ್ಟ, ಆದ್ದರಿಂದ ಮತ್ತೆ ಪಾರ್ಥಾಹಾಯಾತು ಪುನರ್ವನಾಯ, ಪಾಂಡವರು ಮತ್ತೆ 12 ವರ್ಷ ವನವಾಸಕ್ಕೆ ಹೋಗಬೇಕು, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು. ಕಳೆದ ಬಾರಿ ವಿರಾಟ ಪರ್ವದ ಕೊನೆಯ ಭಾಗ ನೋಡಿದ್ದೇವೆ. ಉತ್ತರ ಕಲ್ಯಾಣದೊಂದಿಗೆ, ಉತ್ತರಾಭಿಮನ್ಯರ ವಿವಾಹದೊಂದಿಗೆ ಅದು ಮುಗಿದೋಯ್ತು. ಪಾಂಡವರು ಹೇಳಿ ಕಳಿಸಿದ್ರು, ನಾ ವನವಾಸ ಮುಗಿದೇ ಆಯಿತು, ಅಜ್ಞಾತವಾಸನು ಮುಗಿಸಿ ಆಯಿತು, ನಿನ್ನ ಮಾತಿನಂತೆ ರಾಜ್ಯವನ್ನು ವಾಪಸ್ ಕೊಡಬೇಕಾದ ಕರ್ತವ್ಯ. ಇದು ಪಾಂಡವರು ಕೊಟ್ಟ ಸಂದೇಶ. ದುರ್ಯೋಧನ ಮಾಡಿದ ಪ್ರತಿಕ್ರಿಯೆ ಏನು ಅಂತ ಕೇಳಿದರೆ, ನ್ಯಾಯವಾಗಿ ಒಂದು ಹಂತದಲ್ಲಿ, ಇವತ್ತು ಕೂಡ ಒಂದು ಹಂತದಲ್ಲಿ ಜನ ಕೇಳಬೇಕಾಗುತ್ತೆ ಮಾತನ್ನು. ದುರ್ಯೋಧನ ಕೇಳಲಿಲ್ಲ. ಅವನು ಹೇಳಿದನಂತೆ, ನೀವು ಅಜ್ಞಾತವಾಸ ಸರಿಯಾಗಿ ಮುಗಿಸಿಲ್ಲ. ಅಜ್ಞಾತವಾಸ ಕಾಲಕ್ಕೆ ಅರ್ಜುನ ನೋಡಿಬಿಟ್ಟಿದ್ದೇವೆ. 5 ಜನ ಪಾಂಡವರು, ಒಬ್ಬ ದ್ರೌಪದಿಯಲ್ಲಿ ಯಾರು ಒಬ್ಬರು ನೋಡಿದರೂ ಕೂಡ, ಅಷ್ಟು ಜನಗಳು ಕೂಡ ಮತ್ತೊಮ್ಮೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ನಿಯಮ ಮಾಡಿಕೊಂಡಿದ್ದರಿಂದ ನೀವು ಮತ್ತೆ ವನಕ್ಕೆ ಹೋಗಬೇಕು, ಮತ್ತೆ ಅಜ್ಞಾತವಾಸ ಮಾಡಬೇಕು ಅಂತ ಹೇಳಿಕಳಿಸ್ತಾ ಇದ್ದಾರೆ. ಎಷ್ಟು ನೀಚ ನೋಡಬೇಕು. ಇದನ್ನು ದುರ್ಯೋಧನ ಗುರು ಹಿರಿಯರಿಂದ ಭೀಷ್ಮಾದಿಗಳ ಮುಂದೇನೆ ಹೇಳಿದ. ಅವರು ಒಪ್ಪಲಿಲ್ಲ ಅದನ್ನು. ದುರ್ಯೋಧನ ತಪ್ಪು ತಿಳ್ಕೊಂಡಿದ್ದೆ, ಪಾಂಡವರು ಸರಿಯಾಗಿ ವನವಾಸನೂ ಮುಗಿಸಿದ್ದಾರೆ, ಸರಿಯಾಗಿ ಅಜ್ಞಾತವಾಸನೂ ಮುಗಿಸಿದ್ದಾರೆ, ಆದ್ದರಿಂದ ನೀನು ಅದನ್ನು ರಾಜ್ಯ ವಾಪಸ್ ಕೊಡಲೇಬೇಕು ಅಂತ ಅವ್ರು ಹೇಳಿದರು. ಇವ್ರು ಹೇಳೋದು ಯಾತಕ್ಕೆ ಮುಖ್ಯ ಅಂದರೆ, ಕೌರವ್ರ ಕಡೆ ಇದ್ದವರವರು, ಅವನ ರಾಜ್ಯದಲ್ಲೇ ಇದ್ದಾರೆ, ಅವರು ಹೇಳುತ್ತಾರೆ ಪಾಂಡವರು ಸರಿಯಾಗಿ ಮುಗಿಸಿದ್ದಾರೆ, ವಾಪಸ್ ಕೊಟ್ಟು ಬಿಡಿ. ಇಲ್ಲಿ ದುರ್ಯೋಧನಾದಿಗಳ ತಂತ್ರ ಇಷ್ಟು, ಇಲ್ಲ ಅವರು ಮುಗಿಸಿಲ್ಲ ನಮಗೆ ಅನಿಸುತ್ತಾಗ. ಅದಕ್ಕೊಂದು ಗ್ರೌಂಡ್ ಇರಬೇಕಲ್ಲ ಮುಗಿಸಿಲ್ಲ ಅಂತ ಹೇಳಬೇಕಾದ್ರೆ. ಹೇಗೆ ಮುಗಿಸಿಲ್ಲ ಅಂತ ಪ್ರಶ್ನೆ. ಅವನೊಂದು ಕಾರಣ ಮುಂದಿಟ್ಟ, ಸೂರ್ಯಮಾನದ ಲೆಕ್ಕ ಇಟ್ಕೊಂಡ. ಸೂರ್ಯಮಾನದ ಪ್ರಕಾರ ಇನ್ನೂ ಒಂದು ಅಜ್ಞಾತವಾಸ ಮುಗಿಲಿಕ್ಕೆ 1 ತಿಂಗಳು ಸುಮಾರು ಹೆಚ್ಚು ಕಡಿಮೆ ಟೈಮ್ ಇತ್ತು. ಆಗ ಅರ್ಜುನನ್ ನೋಡಿರೋದ್ರಿಂದ ಅಜ್ಞಾತವಾಸ ಮುಗಿಸಿಲ್ಲ ಅಂತ ವಾದ ಮುಂದಿಟ್ಟ. ಅಂತ ದುಷ್ಟರು ಒಂದು ಪಾಯಿಂಟ್ ಇಟ್ಕೊಂಡಿರ್ತಾರೆ, ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ. ಆಗ ಪಾಂಡವರು ಏನು ಮಾಡಿದರಾಗ, ಅವರು ಉತ್ತರ ಹೇಳ್ಕಳಿಸಿದ್ರು. ಒಳ್ಳೆ ಜಿಜ್ಞಾಸೆಯ ವಿಚಾರ ಇದು, ಅವರು ಪಾಂಡವರು ಸರಿನೋ ಕೌರವರು ಸರಿನೋ. ಆಗ ಅವರು ಹೇಳ್ಕಳಿಸಿದ್ದಾರೆ, ನಾವು ಸರಿಯಾಗಿಯೇ ಮುಗಿಸಿದ್ದೇವೆ. ಆಗ ಪ್ರಶ್ನೆ ಬಂತು, ನಮ್ಮ ಲೆಕ್ಕ ಪ್ರಕಾರ ಮುಗಿಸಿಲ್ಲ ಅಂತ ಅವರಂದರು. ಅವರು ಹೇಳುತ್ತಾರೆ ನಾವು ಮುಗಿಸಿದ್ದೇವೆ, ಯಾತಕ್ಕೆ ಅಂದರೆ ಚಾಂದ್ರಮಾನದ ಲೆಕ್ಕದಲ್ಲಿ ಮುಗಿಸಿದ್ದೇವೆ ಅಂತ ಹೇಳಿದರು. ಚಾಂದ್ರೇನ ಮಾಸೇನ ಆಹುಹು ಕಾಲಸ್ಯ ಪೂರ್ಣತಾಂ, ಚಾಂದ್ರಮಾಸದ ಮಾನದ ಲೆಕ್ಕದಲ್ಲಿ ಮುಗಿಸಿದ್ದೇವೆ, ಈ ಲೆಕ್ಕದಲ್ಲಿ ಮುಗಿಸಿಲ್ಲ. ಈಗ ಒಂದು ಗೊಂದಲ ಶುರುವಾಯಿತು. ಅಂತೂ 1 ಮಾಸದಲ್ಲಿ ಒಂದು ಲೆಕ್ಕದಲ್ಲಿ ಮುಗಿಸಿಲ್ಲ, ಇನ್ನೊಂದು ಲೆಕ್ಕದಲ್ಲಿ ಮುಗಿಸಿದ್ದಾರೆ. ಪಾಂಡವರ ಲೆಕ್ಕ ಚಾಂದ್ರಮಾನದ್ದು, ಇವರ ಲೆಕ್ಕ ಸೌರಮಾನದ್ದು. ಈ ಚಾಂದ್ರಮಾನ ಸೌರಮಾನ ಅಂದರೆ ಏನು, ಅದನ್ನು ಯೋಚನೆ ಮಾಡಬೇಕೀಗ. ನಮಗೆ ಎರಡು ಮನನೂ ಗೊತ್ತಿಲ್ಲ ಅಂತ ಹೇಳಿದಾಗ ಏನು ಅರ್ಥನೇ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಈ ಮೇಷ ವೃಷಭಾದಿ ಮಾಸ ಲೆಕ್ಕ ಹಾಕ್ತೇವಲ್ಲ ಅದು ಸೌರಮಾನ, ಚೈತ್ರ ವೈಶಾಖ ಲೆಕ್ಕ ಹಾಕ್ತೇವಲ್ಲ ಅದು ಚಾಂದ್ರಮಾನ, ಚಾಂದ್ರಮಾನ ಯುಗಾದಿ ಅಂತ ಹಾಕಿರ್ತಾರಲ್ಲ ಚಾಂದ್ರಮಾನ ಅದು, ಮೇಷ ಮಾಸದ ಮೊದಲನೇ ದಿವಸ ಸೌರಮಾನದವರೆಗೆ ಯುಗಾದಿ ಅದು ಅಂತ. ಏನು ಅರ್ಥ ಮಾಡಿಕೊಂಡ್ರೆ ಈ ಪಾಡ್ಯ ಬಿರಿಗಿ ತದಿಗೆ ಎಲ್ಲ ಏನಿವೆಲ್ಲ ಎಲ್ಲ ಚಾಂದ್ರಮಾನ ಇದೆ. ಚಂದ್ರ ಹುಣ್ಣಿಮೆ ಅಂದ್ರೇನು? ಚಾಂದ್ರಮಾನ. ಅಮಾವಾಸ್ಯೆ ಚಾಂದ್ರಮಾನ. ಇವೆಲ್ಲ ಲೆಕ್ಕ ಹಾಕಿದರೆ ಹುಣ್ಣಿಮೆ ಅಮಾವಾಸ್ಯೆಗಳ ಲೆಕ್ಕ, ಚಂದ್ರನ ಗತಿಯ ಮೇಲೆ ಲೆಕ್ಕ ಮಾಡ್ತೇವಲ್ಲ ಇದಕ್ಕೆ ನಾವು ಲ್ಯೂನಾರ್ ಮೆಥಡ್ ಅಂತ ಕರೀತೇವೆ. ಚಂದ್ರನ ಆದರ್ಶ ಅದು ಸೋಲಾರ್ ಮೆಥಡ್ ಅದು ಅಂತ. ಅಂದರೆ ಸೂರ್ಯಮಾನ ಸೌರಮಾನದ ಪ್ರಕಾರ ಪಾಂಡವರು ಮುಗಿಸಿಲ್ಲ, ಚಂದ್ರಮಾನದ ಪ್ರಕಾರ ಮುಗಿಸಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಒಂದು ಅಂಶ ಇದು. ಹಾಗೆ ಇನ್ನೊಂದು ಪ್ರಶ್ನೆ ಶುರುವಾಯಿತು, ಹಾಗಿದ್ದರೆ ಸೌರಮಾನದ ಪ್ರಕಾರ ಮುಗಿಸಿರುವಲ್ಲ ಅಜ್ಞಾತವಾಸಕ್ಕೆ ಹೋಗಲಿ ಅಂತ ಕೇಳ್ಬೋದು. ಚಾಂದ್ರಮಾಸದ ಪ್ರಕಾರ ಮುಗಿಸಿದ್ದೇವೆ ಅಂತ ಹೇಳಿದ ಮೇಲೆ ನೀವು ಆ ರೀತಿಯಲ್ಲಿ ನಾವು ಈ ಪ್ರಕಾರ ಮುಗಿಸಿಲ್ಲ ಅಂತ ಹೇಳ್ತೇವೆ ಅಂತ ಕೇಳಿದಾಗ ಆಗೊಂದು ಪ್ರಶ್ನೆ ಬಂತ. ಪಾಂಡವರು ಹೇಳುತ್ತಾರೆ, ನಿಮ್ಮಾಸ ನಮ್ಮಾಸ ಅಂತ ಪ್ರಶ್ನೆ ಅಲ್ಲ ಇದು, ತಿಳಿದವರೆಲ್ಲ ಏನು ಫಾಲೋ ಮಾಡುತ್ತಾರೆ ಅದ್ರ ಪ್ರಕಾರ ನಾವು ಮಾಡಿದ್ದೇವೆ. ತಸ್ಮಾತ್ ಸೌಮ್ಯಾಬ್ಧಮೇ ಮಾತ್ರ ಮುಖ್ಯಮಾಹುರು ಮನೀಷಿಣಃ. ಇದು ಬಹಳ ಇಂಪಾರ್ಟೆಂಟ್. ಇದು ಇವತ್ತು ನಾವು ಇವತ್ತು ಅನುಸರಣೆ ಮಾಡ್ತಿರೋದು ಯಾವುದನ್ನವಾಗಿ ಹುಣ್ಣಿಮೆ ಅಮಾಸೆ ಎಲ್ಲ ಮಾಡ್ತಿರೋದು ಏನು ಲೆಕ್ಕ? ಪ್ರತಿನಿತ್ಯದಲ್ಲೂ ಚಾಂದ್ರಮಾನನೇ ಮಾಡ್ತಿರೋದನ್ನು, ಚಾಂದ್ರಮಾನ ಲೆಕ್ಕ ಮಾಡ್ತಾ ಇದ್ದೇವೆ. ಆದ್ದರಿಂದ ಚಾಂದ್ರಮಾನದಲ್ಲೇ ಸೌರಮಾನವನ್ನು ಕೆಲವೊಂದು ನೋಡಬೇಕು. ದಿನಾನ ಮಧಿಪ ಸೂರ್ಯ ಪಕ್ಷ ಮಾಸ ಅಬ್ಧಪಃ ಶಶಿ ಅಸ ನಿರ್ಣಯ ಕೊಡ್ತಾ ಇದ್ದಾರೆ. ಸೌರಮಾನ ನೋಡೋದು ಯಾತಕ್ಕೆ ನಾವು ಅಂತ ಕೇಳಿದರೆ ದಿನ ಲೆಕ್ಕ ಹಾಕಬೇಕೀಗ. ಆಗ ದಿನ ಲೆಕ್ಕ ಸೂರ್ಯೋದಯದಿಂದ ಪ್ರಾರಂಭ ಮಾಡುತ್ತೆ. ಆ ಸೂರ್ಯೋದಯದಿಂದ ಪ್ರಾರಂಭ ಮಾಡಿ ಮತ್ತೆ ಸೂರ್ಯೋದಯಕ್ಕೆ ಲೆಕ್ಕ ಹಾಕ್ತೇವಲ್ಲ, ದಿನದ ಮಟ್ಟಿಗೆ ನಮಗೆ ಸೂರ್ಯನ ಲೆಕ್ಕ ಹಾಕಿತ್ತೇವೆ ಹೊರತು ವರ್ಷ ತಿಂಗಳುಗಳ ಬಗ್ಗೆ ಮಾತ್ರ ನಾವು ಲೆಕ್ಕ ಹಾಕೋದು ಚಾಂದ್ರಮಾನದ ಲೆಕ್ಕನೇ ಹೊರತು ಸೂರ್ಯಮಾನದ ಲೆಕ್ಕ ಅಲ್ಲ. ಆದ್ದರಿಂದನೇ ಇದು ವರ್ಷದ ಲೆಕ್ಕ. ಇದು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂದ ಮೇಲೆ ಅದು ಚಾಂದ್ರಮಾನ ಲೆಕ್ಕಕ್ಕೆ ಬಂತ. ದಿವಸಗಳ ಲೆಕ್ಕ ಬಂದಿದ್ರೆ ಬೇರೆ, ನಾಳೆ ಅಂತ ಹೇಳಿದರೆ ಸೂರ್ಯೋದಯ ಆಗೋವರೆಗೂ ನಾಳೆ ಅಲ್ಲ, ಅಲ್ಲೂ ವ್ಯತ್ಯಾಸ ಇದೆ. ಈಗ ನಮ್ಮ ಸೂರ್ಯ ನಮ್ಮ ದಿವಸದ ಲೆಕ್ಕನೇ ಬೇರೆ, ಇಂಗ್ಲಿಷ್ ಮೆಥಡ್ಡೇ ಬೇರೆ. ಡೇಟ್ ಇದೆ, ಈಗ ಇವತ್ತು ಡೇಟ್ ಇದೆ, ಇವತ್ತು 1ನೇ ತಾರೀಕಿದೆ, 1ನೇ ತಾರೀಕು ಎಲ್ಲಿವರೆಗೆ ಇರುತ್ತೆ? ನಮ್ಮ ಪ್ರಕಾರ 8ನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ ಆದ ಮೇಲೇನೆ, ಕೆಲವು 8 ಗಂಟೆಗೆ ಹೇಳೋರಿಗಂತೂ 8 ಗಂಟೆ ಮೇಲೇನೆ ಅದು, ಮೊದಲೇನೇ ಅಲ್ಲ ಅದು. ಆದರೆ ಇದ್ರ ಪ್ರಕಾರ ಲೆಕ್ಕ ಹಾಕಿದರೆ ಟೈಮ್ ಇಟ್ಕೊಂಡಿರಿ, ವಾಚ್ ಇಟ್ಕೊಂಡು ನೋಡಿ, 12 ಗಂಟೆ ಚೇಂಜ್ ಆಗಿಬಿಡುತ್ತೆ, 12 ಗಂಟೆ ಆಗ್ತಿರ್ಲಕ್ಕೆ ಚೇಂಜ್ ಆಗಿಬಿಡುತ್ತೆ, ಆ ಟೈಮ್ ಬೇರೆ. ಆದರೆ ಶಾಸ್ತ್ರದ ಪ್ರಕಾರ ನೆಕ್ಸ್ಟ್ ಡೇ ಶುರುವಾಗೋದು ಆ ರೀತಿ ಅಲ್ಲ, 2 ಗಂಟೆ ಆದಮೇಲೆ ಶುರುವಾಗುತ್ತೆ. ಶಾಸ್ತ್ರದ ಪ್ರಕಾರ ಯಾವ ತಿಥಿ ಈಗ ಮಗು ಹುಟ್ಟಿದೆ, 1:45 ಹುಟ್ಟಿದೆ, ಅದು ಇವತ್ತಿನ ತಿಥಿ ಬರುತ್ತೆ, ಅದು ಸೋಮವಾರಕ್ಕೆ ಬರುತ್ತೆ, ಮಂಗಳವಾರಕ್ಕೆ ಹೋಗೋದಿಲ್ಲ. 2 ಗಂಟೆ ಮೇಲೆ ಹುಟ್ಟುತ್ತೆ, ಆದಾಗ ಮಂಗಳವಾರ ಲೆಕ್ಕಕ್ಕೆ ಬರೋದಿಲ್ಲ. ಆಮೇಲೆ ಸ್ನಾನ ಮೊದಲಾದ್ರೆ ನೋಡ್ತೇವೆ, ಆ 2 ಗಂಟೆ ನೋಡೋದಿಲ್ಲ. ಆಗ ಅರುಣೋದಯ ನೋಡ್ಬೇಕು, 4:36 ಆಗ 4:30 ನೋಡ್ತೇವೆ ಹೆಚ್ಚು ಕಡೆ. ಸೂರ್ಯೋದಯ ಆ ಲೆಕ್ಕ ಬೇರೆ, ಎಷ್ಟು ವ್ಯತ್ಯಾಸ ಇದೆ ನಮ್ಮಲ್ಲೇನೆ. ಇವತ್ತು ಈ ಲೆಕ್ಕ ಬೇರೆ, ಆ ಲೆಕ್ಕ ಬೇರೆ. ಹಬ್ಬ ಹುಣ್ಣಿಮೆಗಳಿಗೆಲ್ಲ ನಾವು ಈ ತಿಥಿಗಳನ್ನ ನೋಡ್ತೇವೆ, ಸಂಬಳಕ್ಕೆ ಮಾತ್ರ 1ನೇ ತಾರೀಕು ನೋಡ್ತೇವೆ, ಆ ಪಾಡ್ಯ ಬೀದಿಗೆ ನೋಡೋದಿಲ್ಲ. ಅದಕ್ಕೆ ಬಹಳ ವ್ಯತ್ಯಾಸ ಇದೆ, ನಿತ್ಯ ಜೀವನದಲ್ಲಿ ತುಂಬ ವ್ಯತ್ಯಾಸಗಳು ಉಂಟು. ಆದ್ದರಿಂದ ನಾವು ಯಾವ ವಿಷಯ ಮಾತಾಡ್ತೇವೆ ಅನ್ನೋದ್ರ ಮೇಲೆ ಯಾವ ಮಾನ ಉಪಯೋಗಿಸ್ಬೇಕು ಅಂತ ಗೊತ್ತಾಗುತ್ತೆ. ಯಾವ ದಿವಸ ಅನ್ನೋದ್ರ ಮೇಲೆ ಯಾವ ಮಾನ ಅಂತ ಗೊತ್ತಾಗಬೇಕು. ಪಾಂಡವರು ವರ್ಷದ ಲೆಕ್ಕ ಹಾಕಿದಾಗ ಅದು ಚಾಂದ್ರಮಾನದಲ್ಲೇ ಹಾಕಬೇಕು. ತಸ್ಮಾತ್ ಸೌಮ್ಯಾಬ್ಧಮೇ ಮಾತ್ರ ಮುಖ್ಯಮಾಹುರು ಮನೀಷಿಣಃ. ಇದು ಜ್ಞಾನಿಗಳ ಮಾತು, ದುರ್ಯೋಧನ ನಮ್ಮ ಲೆಕ್ಕ ನಿಮ್ಮ ಲೆಕ್ಕ ಅಲ್ಲ, ಇದು ಜ್ಞಾನಿಗಳ ಲೆಕ್ಕ. ಆದ್ದರಿಂದ ಆ ಲೆಕ್ಕದ ಪ್ರಕಾರ ಮುಗಿಸಿರೋದ್ರಿಂದ ನಮ್ಮಲ್ಲಿ ಯಾವ ತಪ್ಪು ಇಲ್ಲ, ರಾಜ್ಯ ವಾಪಸ್ ಕೊಡುವ. ಇವರು ಕೇಳಿದರು ಅವನು, ಇಲ್ಲ ಇಲ್ಲ ಈ ಪ್ರಕಾರ ಮುಗಿಸಿಲ್ಲ ಆದ್ದರಿಂದ ನಾನು ಕೇಳೋದಿಲ್ಲ ಅಂತ ಅವನು ಹೇಳಿಬಿಟ್ಟು ದುರ್ಯೋಧನ ಎಷ್ಟು ಕಣ್ಣಿಗಿದ್ದ ಲೆಕ್ಕ ಹಾಕಬೇಕು. ಪಾಂಡವರು ಒಂದು ಪ್ರಶ್ನೆ ಬಂತಾಗ ಇದೆಲ್ಲ ಮಾತಾಡಿಕೊಂಡ್ರಲ್ಲ ಆಗ್ಲೇನೆ, ಆಗಲೇ ಲೆಕ್ಕ ಹಾಕ್ಬೋದಾಗಿತ್ತು, ಯಾವ ಮಾಸದ ಪ್ರಕಾರ ಮುಗಿಸ್ಬೋದು ಅಂತ ಲೆಕ್ಕ ಹಾಕ್ಬೋದಾಗಿತ್ತು. ದುರ್ಯೋಧನ ಹಾಕಲಿಲ್ಲ, ಯಾಕೆ ಗೊತ್ತೇನು, ನಾಳೆ ಗಲಾಟೆ ಮಾಡಕ್ಕೆ ಇರಲಿ ಅಂತಲೇ ಬಿಟ್ಟಿದ್ದ ಅವನು, ಎಂಬಿಗಸ್ ಆಗಿ ಬಿಟ್ಟಿದ್ದ. ಕೆಲವು ಡೇಟ್ ಹಾಕಿರೋದಿಲ್ಲ, ಪ್ರಸಂಗ ಬಂದ ಚಿತ್ಕೊಳ್ಳಕ್ಕೆ ಬರುತ್ತೆ ಅಂತ ಬಿಟ್ಟಿರ್ತಾರೆ. ಬಹಳ ಬುದ್ಧಿವಂತರು ದುರ್ಯೋಧನ, ಬಹಳಷ್ಟಕ್ಕೆಲ್ಲ ಮೋಸ ಮಾಡಲಿಕ್ಕೆ ಹೊರಟ ಅಲ್ಲೇನೆ, ಹಾಗೆ ಬಿಟ್ಟುಬಿಟ್ಟ. ನಾಳೆ ಗಲಾಟೆ ಮಾಡೋಕ್ಕೆಲ್ಲ ಅನುಕೂಲಗಳು ಕಲ್ಪಿಸ್ಕೊಂಡು ಬಿಟ್ಟ ಅವನು. ಪಾಂಡವರ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗಿತ್ತಲ್ಲ ಅಂತ ಕೇಳಿದ್ರೆ ಅವ್ರು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕೆ? ಅಕ್ಸೆಪ್ಟೆಡ್ ಮೆಥಡ್ ಇದೆ, ಮತ್ತೆ ಕೇಳಬೇಕು ಅದಕ್ಕೀಗ. ಅಕ್ಸೆಪ್ಟೆಡ್ ಮೆಥಡ್ ಇದ್ದಾಗ ಅದಕ್ಕೊಂದು ನಾಳೆ ಎಲ್ಲೋದ್ರೂ ಸ್ಟ್ಯಾಂಡ್ ಆಗುತ್ತೆ, ನಾ ಕೇಳಬೇಕಾದ ಕಾರಣ ಇಲ್ಲ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಪಾಂಡವರು ವೇಗ ಆಗಿಬಿಟ್ರು, ಬಿಕಾಸ್ ಗ್ಯಾರಂಟಿ ತಾವು ಮುಗಿಸಿದ್ದೇವೆ ಅಂತಾಗೋದಿಲ್ಲ. ನಾಳೆ ಎಷ್ಟೊತ್ತಿಗೆ ಯಾರು ಕೇಳ್ತಾರೆ, ಅವ್ನು ಮೋಸಗಾರ ಅಂತ ಗೊತ್ತಿದ್ರೆ ಕರೆಕ್ಟಾಗಿ ಕೇಳ್ತಾರೆ, ನೋಡು ನಾಳೆ ಅಂತ ಅಷ್ಟೇ ಹೇಳ್ಬೇಡ, ಕರೆಕ್ಟ್ ಟೈಮ್ ಹೇಳು ಅಂತ ಕೇಳ್ತಾರೆ, ಸಿಕ್ಕಾಕಿಸ್ತಾರೆ, ಅದು ಸರಿಯಾದದ್ದು. ಆದರೆ ಇನ್ನೊಬ್ಬನು ಮಧ್ಯವರ್ತಿ ಒಬ್ಬನಿದ್ದಾಗ ಅಷ್ಟೆಲ್ಲ ಕೇಳಬೇಕಾಗಿ, ದೊಡ್ಡವರೆದ್ರೆ ಮಾತಾಡಿಬಿಟ್ಟಾಗ ಅದಕ್ಕೊಂದು ಮಹತ್ವ ಇರುತ್ತೆ. ಇದು ಏಕಾಂತದಲ್ಲಿ ನಡೆಯಲಿಲ್ಲ, ಪಾಂಡವರ ಅಗ್ರಿಮೆಂಟ್ ಎಲ್ಲ ತುಂಬಿದ ಸಭೆಯಲ್ಲಿ ನಡ್ಕೊಂಡಿದೆ, ಭೀಷ್ಮ ದ್ರೋಣಾದಿಗಳೆಲ್ಲ ಇದ್ದಾರೆ. ಅಂದಮೇಲೆ ಅಕ್ಸೆಪ್ಟೆಡ್ ಮೆಥಡ್ ಫಾಲೋ ಮಾಡಬೇಕೇ ಹೊರತು ತಾನು ಅಂದ್ಕೊಂಡು ಮೆಥಡ್ ಫಾಲೋ ಮಾಡಕ್ಕೆ ಬರೋದಿಲ್ಲ. ಇವತ್ತು ನಮ್ಮಲ್ಲೇ ಶುರು ಮಾಡಿ ನೋಡಿ ಮಾತಾಡ್ತಿದ್ದೇವೆ ನಾವು, ಮುನ್ನೂರು ವರ್ಷ ಅಂತ ಹೇಳಿಬಿಡ್ತೇವೆ ಆಗ್ಲೂ, ಮುನ್ನೂರು ವರ್ಷ ಕೊಡ್ತೀರಿ ಅಂತ ಹೇಳಿಬಿಡೋದು. ಜನವರಿ ಬಂದ, ಅಯ್ಯೋ ಈ ಮುನ್ನೂರು ವರ್ಷ ಅಲ್ಲಯ್ಯ, ಚೈತ್ರ ಮಾಸ ಯುಗಾದಿ ಆದ್ಮೇಲೆ ಅಂತ ಹೇಳೋದು. ಆಮೇಲೆ ಓ ಇವನು ಮೋಸ ಮಾಡಿ ಪಾಪ ಮೋಸ ಹೋಗಿಬಿಟ್ಟ ಪಾಪ, ಒಂದನೇ ತಾರೀಕು ಪ್ಲಾನ್ ಮಾಡ್ಕೊಂಡ ಲೋನ್ ಕೊಟ್ಬಿಟ್ಟ, ವಾಪಸ್ ಕೊಡ್ತಾರೆ ಅಂತ ತಿಳ್ಕೊಂಡ, ಕೊನೆ ಮೊಮೆಂಟ್ ಚೇಂಜ್ ಮಾಡ್ದ, ಮುನ್ನೂರು ವರ್ಷ ಈ ವರ್ಷ ಅಲ್ಲ ಆ ವರ್ಷ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಿ ಹಾಗಿದ್ರೆ? ಫಜೀತಿ ಆಯ್ತು, ಅವ್ರ ಉದ್ದೇಶ ಮೋಸ ಮಾಡೋದೇ ಇದೆ. ಅವನೇನ್ ಮಾಡ್ದ ಪಾಪ? ಸಾಮಾನ್ಯ ಮುಂದಿನ ವರ್ಷ ಅಂತ ಕೇಳಿದ್ರೆ ಬ್ಯಾಂಕ್ ಎಲ್ಲ ವ್ಯವಹಾರ ಲೆಕ್ಕಕ್ಕೂ ಚೈತ್ರ ಮಾಸ ಕೇಳೋದಿಲ್ಲ ಅವರೆಲ್ಲ ಕೂಡ. ಆದ್ರೂ ಮುಂದಿನ ವರ್ಷ ಅಂದ್ರೆ ಇದೇನೆ. ನಮ್ಮ ಸರ್ಕಾರದ ಕೂಡ ಫೈನಾನ್ಷಿಯಲ್ ಇಯರ್ ಬೇರೆ, ಮತ್ತೆ ಈ ಒಂದನೇ ತಾರೀಕು ನೀವು ಜನವರಿಯಿಂದ ಇಯರ್ ಬೇರೆ, ಈ ಫೈನಾನ್ಷಿಯಲ್ ಇಯರ್ ಬೇರೆ. ಇವರಿಗೆಲ್ಲ ಮೇಸ್ಟರ್ಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಅಕಾಡೆಮಿಕ್ ಇಯರೇ ಬೇರೆ. ಅದು ಶುರುವಾಗದೆ ಜೂನ್ ಮೇಲೆ, ಇಂಜಿನಿಯರಿಂಗ್ ಮೆಡಿಕಲ್ ಶುರುವೇ ಆಗೋದಿಲ್ಲ ಕೆಲಸ ಅಲ್ಲ, ಅಂಥದ್ದು ಬೇರೆ ಇರುತ್ತೆ. ಗಲಾಟೆ ಆಗಿಬಿಟ್ಟು ಎಷ್ಟು ತಿಂಗಳು ಅಕಾಡೆಮಿಕ್ ಯಾರು ಶುರುವಾದಾಗಲೇ ಆಗಬೇಕು, ಕೆಲವಕ್ಕೆಲ್ಲ ಫಿಕ್ಸ್ ಆಗಿರುತ್ತೆ. ಎಷ್ಟು ನಮ್ಮಲ್ಲಿ ಎಷ್ಟು ವರ್ಷಗಳಿವೆ ಲೆಕ್ಕ ಹಾಕ್ಬೇಕು. ಮೇಸ್ಟರ್ಗಳು ವರ್ಷಗಳು ಬೇರೆ, ಟ್ಯಾಕ್ಸಿನ ವರ್ಷಗಳು ಬೇರೆ, ಬರೀ ಜನವರಿ ಇತ್ಯಾದಿಗಳು ಬೇರೆ. ಇದೆಲ್ಲ ವೆರೈಟಿಗಳಿರೋದ್ರಿಂದ ಅದನ್ನು ಯಾವುದಕ್ಕೆ ಯಾವ್ದು ಫಾಲೋ ಮಾಡಿ ಟ್ಯಾಕ್ಸ್ ಕೊಟ್ಟರೆ ಅಂತ ಕೇಳಿದ್ರೆ ಏನರ್ಥ ಅದಕ್ಕೀಗ ಮಾರ್ಚ ಅಂತ ಕೇಳಕ್ಕೆ ಹೋಗಬೇಕಾಗಿಲ್ಲ. ಯಾಕೆಂದ್ರೆ ಅಂಡರ್ಸ್ಟ್ಯೂಡ್, ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಅದು. ಒಂದು ಅದು ಜನರಲ್ಲಿ ಒಂದು ಟ್ಯಾಕ್ಸ್ ಕೇಳೋದು, ಸ್ವಲ್ಪ ಇನ್ನೊಂದ್ಸಲ ಟ್ಯಾಕ್ಸ್ ಕೇಳಕ್ಕೆ ಬರೋದಿಲ್ಲ. ಆ ಟೈಮ್ನಲ್ಲೇ ತಗೋಬೇಕಾದ್ರೆ ಆ ನಿಯಮಗಳೆಲ್ಲ ಹಾಗಿರುತ್ತೆ. ಅದು ಅಕ್ಸೆಪ್ಟೆಡ್ ನಿಯಮ ಅದು. ಫೈನಾನ್ಷಿಯಲ್ ಅಂತ ಹೇಳಿದ ತಕ್ಷಣ ಮತ್ತೇನು ಹೇಳಬೇಕಾಗಿಲ್ಲ, ತಕ್ಷಣ ಅರ್ಥ ಆಗಿಬಿಡುತ್ತೆ. ಅದಕ್ಕೇನೆ ಪಾಂಡವರು ವರ್ಷ ಅಂತ ಲೆಕ್ಕ ಹಾಕಿದಾಗ ಚಂದ್ರಮಾನ ಅಂತ ಅಂಡರ್ಸ್ಟುಡ್. ಅದಕ್ಕೆ ಅವ್ರು ಕೇಳಕ್ಕೆ ಹೋಗಲಿಲ್ಲ. ದುರ್ಯೋಧನ ಅದನ್ನ ಹಾಗೆ ಇಟ್ಕೊಂಡು ಈ ಮೋಸ ಮಾಡೋಕ್ಕೋಸ್ಕರ ನೀವು ಮಾಡಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಮೋಸಗಾರ ದುರ್ಯೋಧನ ಹೊರತು ಪಾಂಡವರೇನು ಹಾಗೆ ಮಾಡಲೇ ಇಲ್ಲ, ಅವ್ರು ಸರಿಯಾಗಿ ಪೂರೈಸಿದ್ದಾರೆ. ಇದನ್ನು ನಮ್ಗೆ ಹೊಸ ವಿಷಯ ಗೊತ್ತಾಯಿತು. ಏನು ಹೊಸ ವಿಷಯ? ಯಾವುದೇ ಒಂದು ಸಂವತ್ಸರ ಪಕ್ಷ ಮಾಸಗಳನ್ನು ಲೆಕ್ಕ ಹಾಕಬೇಕಾದ್ರೆ ಚಾಂದ್ರಮಾನದಲ್ಲೇ ಹಾಕಬೇಕು. ಇದು ಆಚಾರ್ಯ ಕೊಟ್ಟ ನಿರ್ಣಯ ಇದು. ಒಂದು ಇದು ಹೇಳ್ತಾರೆ, ಯಾಜ್ಞಿಕರೆಲ್ಲ, ಯಜ್ಞಯಾಗಗಳನ್ನು ಮಾಡ್ತಕ್ಕಂಥವರೆಲ್ಲ, ವೈದಿಕರೆಲ್ಲ ಸೌಮ್ಯಾಬ್ದವನ್ನು ನೋಡ್ತಾರೆ ಹೊರತು ಚಾಂದ್ರಮಾನವನ್ನು ನೋಡ್ತಾರೆ ಹೊರತು ಈ ಮಾತನ್ನು ನೋಡೋದಿಲ್ಲ. ಇನ್ನೊಂದು ಲೆಕ್ಕ ಬೇರೆ ಇದೆ. ಈ ಒಂದು ನಮ್ಮ ಗೋದಾವರಿಯಲ್ಲಿ ಗುರು ಇದ್ದ ಕಾಲಕ್ಕೆ ಗಂಗಾ ನದಿ ಹೋದರ್ಷ ಬಂದು ಕೇಳಿದ್ದೇವೆ ಗಂಗಾ ಸನ್ನಿಧಾನ ಅಂತೇಳಿ. ಆ ವರ್ಷ ಏನು ಗೊತ್ತೇನು, 12 ವರ್ಷಕ್ಕೊಂದು ಬರೋದು. ಅದು ಒಂದು ಗುರು ಮೂವ್ ಆಗ್ತಾನೆ, ಗುರು ವರ್ಷಕ್ಕೊಂದ್ಸರ್ತಿ ಒಂದು ರಾಶಿ ಬದಲಾಯಿಸ್ತಾನೆ. ಸೊ ಗುರು ಒಂದು ಒಂದು ರಾಶಿ ಶಿಫ್ಟ್ ಆಗೋರು ಒಂದು ವರ್ಷ ಬೇಕು. ಆ ಗುರು ವರ್ಷ ಅಂತ ಹೇಳಿದ್ರೆ ಆ ಲೆಕ್ಕನೇ ಬೇರೆ, ಈ ನಮ್ಮ ಈ ಲೆಕ್ಕನೇ ಬೇರೆ. ತುಂಬ ಲೆಕ್ಕಗಳು ಉಂಟು. ಅದೆಲ್ಲ ಲೆಕ್ಕಗಳಲ್ಲಿ ಕನ್ಫ್ಯೂಷನ್ ಯಾತಕ್ಕೆ ಬೇಡ ಅಂತ ಹೇಳೋದಕ್ಕೋಸ್ಕರ ಇಂತಿಂಥ ಕೆಲಸಕ್ಕೆ ಇಂತಿಂಥದ್ದು ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ವರ್ಷದ ಲೆಕ್ಕವನ್ನು ಪೂರೈಸಿದ್ದೇವೆ, ಚಾಂದ್ರಮಾನದಲ್ಲಿ ಮಾಡಿದ್ದೇವೆ ಅಂತ ಅವ್ರು ಹೇಳಿದರು. ಇಲ್ಲ ಅಂತ ಇವನು, ಹೌದು ಅಂತ ಅವರು. ಕೊನೆಗೆ ಅವನು ಹೇಳಿದರು, ಜಾನಂತಿ ವಿಪ್ರಾಹ, ನಾವು ಕೋರ್ಟ್ಗೆ ಹೋಗೋಣ ಅಂತ ಹೇಳ್ತಾರಲ್ಲ ಆ ಟೈಪ್, ಜ್ಞಾನಿಗಳಿಗೆ ಗೊತ್ತಿದೆ ಅವರು ನೋಡ್ಕೋತಾರೆ ಅಂತ ಹೇಳಿಬಿಟ್ರು ಪಾಂಡವರು. ಇದು ಒಂದು ಹಂತ. ನಮಗಿನ್ನೂ ಕೆಲವು ಪೋಷಕಾಂಶಗಳು ಸಿಗಬೇಕು. ಪಾಂಡವರು ನಿಜವಾಗ್ಲೂ ಮುಗಿಸಿದ್ರು ಇಲ್ಲೋ ಅಂತ ನಮ್ಮ ತಲೆಗೆ ಸಂಶಯ ಬಂದರೆ ಮಹಾಭಾರತದಲ್ಲಿ ಉತ್ತರ ಇದೆ. ಅದಕ್ಕೆ ಈಗಾಗಲೇ ಒಂದು ಉತ್ತರ ಎಲ್ಲರಿಗೂ ಜ್ಞಾಪಕ ಇರಬೇಕು. ಯಾವಾಗ ಯಕ್ಷಪ್ರಶ್ನೆ ಎಲ್ಲ ಮುಗಿದೋಯ್ತು, ಆಗ ಯಮ ಹೇಳಿದ, ನಾನೇ ಯಕ್ಷನಾಗಿ ಪ್ರಶ್ನೆ ಕೇಳಿದವನು, ಬಕಪಕ್ಷಿಯಾಗಿ ನೀರು ಕುಡಿಬೇಕು ಕರಾರು ಹಾಕಿದವನು, ಜಿಂಕೆಯಾಗಿ ಆ ಅರಣಿ ಮತ್ತು ಆ ಕಾಷ್ಟಗಳನ್ನು ತಂದವನು ನಾನೇ ಅಂತ ಹೇಳಿ ಹೇಳಿದರು. ಇದು ಗೊತ್ತೇ ಇದೆ ನಮಗೆ. ಆಮೇಲೆ ಧರ್ಮರಾಜನ ಕೇಳ್ತಾನೆ, ಧರ್ಮರಾಜ ನಾನು ಬೇಕಾದ ವರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದರೆ ಅವರೇನೋ ವರ ಕೇಳೋದಕ್ಕೆ ಹೋಗೋದಿಲ್ಲ. ಆಗ ಯಮದೇವರ ವರ ಕೊಡುತ್ತಾರೆ, ಪಾಂಡವರೇ ನಿಮಗೆ ಅಜ್ಞಾತವಾಸ ಕಾಲಕ್ಕೆ ನಿಮಗೆ ಇಷ್ಟಪಟ್ಟ ರೂಪ ಅದಾಗಿ ಬರಲಿ ಅಂತ ಹೇಳಿಬಿಡ್ತಾರೆ. ಅದು ನೆನಪಿರಬೇಕು, ಇಷ್ಟಪಟ್ಟ ರೂಪ ಅದಾಗಿ ಬರಲಿ, ಅಜ್ಞಾತವಾಸ ಮುಗಿದ ಮೇಲೆ ನಿಮ್ಮ ವಾಪಸ್ ಮತ್ತೆ ಬರಲಿ. ಅದರ ಜೊತೆಗೆ ಒಂದು ವರ ಕೊಡ್ತಾರೆ, ಬಹಳ ಇಂಪಾರ್ಟೆಂಟ್ ಕೊಡ್ತಾರೆ, ಅಜ್ಞಾತವಾಸ ಕಾಲದೊಳಗೆ ನೀವು ಯಾರಿಗೂ ಗುರು ಸಿಕ್ಕೋದು ಬೇಡ, ಯಾರಿಗೂ ಗುರು ಸಿಗೋದಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ ಮಹಾಭಾರತಲ್ಲೇ ಮಾತು ಬರುತ್ತೆ. ನೀವೆಲ್ಲ ನೇರವಾಗಿ ಹೋಗಿ ದುರ್ಯೋಧನಾದಿಗಳ ಮುಂದೆ ನಿಂತುಕೊಂಡ್ರೂ ಗುರು ತಿಳಿಯೋದಿಲ್ಲ ಅಂತ ಹೇಳಿಬಿಟ್ಟಿದ್ದ. ಎಲ್ಲೋ ಇದ್ರೆ ಅಲ್ಲ, ಕ್ಯಾಶುವಲ್ ಆಗಲ್ಲ, ನಿಮ್ಮ ಮುಂದೆ ನಿಂತುಕೊಂಡ್ರೂ ಗುರು ಸಿಗೋದಿಲ್ಲ. ಇದು ಯಮದೇವರು ಕೊಟ್ಟ ವರ ಇದು. ಅಂದಮೇಲೆ ಅರ್ಜುನ ಗುರ್ತು ಸಿಕ್ಕ ಅಂದಮೇಲೆ ವರದ ಪಿರಿಯಡ್ ಆಗೋಗಿದೆ ಅಂತ ಅರ್ಥ. ಬಹಳ ಸುಲಭ, ಅದು ದೈವಿ ಸಾಕ್ಷ್ಯ ಇದು, ಒಂದು ದೈವಿಕವಾಗಿ ಪೂರ್ವದಾಗಾಯ್ತು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಯಮದೇವರು ವರನೇ ಇಲ್ಲ ಅಂತ ಒಪ್ಕೊಂಡು ಬಿಟ್ರೆ ಆಗ ಮಹಾಭಾರತನ ಓದಬೇಕಾಗಿಲ್ಲ. ಮಹಾಭಾರತ ಪೂರ್ತಿ ಬಂದಿರೋ ಆ ಕಾನ್ಸೆಪ್ಟ್ ಮೇಲೇನೆ. ಅದ್ರಲ್ಲಿ ಹೊರಟ ಮೇಲೆ ಇವತ್ತು ಗೌರ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ನಾನೇ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ತಪ್ಪು. ಒಪ್ಪಲೇ ಸರ್ಕ ಬ್ಯಾನ್ ಮಾಡುತ್ತೆ. ಅದು ನಿಯಮಾವಳಿ ತಕ್ಕಂತೆ ನಡ್ಕೋಬೇಕಾದ್ದು ನಮ್ಮ ವಿಧಿ. ಆದ್ದರಿಂದ ಯಮದೇವರು ವರ ಕೊಟ್ಟಿರೋದೆ ಹಾಗಾದ್ರಿಂದ ಅಜ್ಞಾತವಾಸ ಮುಗಿಯೋದಕ್ಕಿಂತ ಮುಂಚೆ ಅರ್ಜುನ ಅಕಸ್ಮಾತ್ ಹೋಗಿದ್ರು ಕೂಡ ಇವ್ರ ಕಣ್ಣಿಗೆ ಕಾಣ್ತಾನೆ ಇರಲಿಲ್ಲ. ಆದ್ದರಿಂದ ಅರ್ಜುನ ಕಂಡ ಅಂದರೆ ಅಜ್ಞಾತವಾಸ ಮುಗಿದಿದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಅಜ್ಞಾತವಾಸ ಜಸ್ಟ್ ಮುಗಿದಿರಲಿಲ್ಲ, ಮುಗಿದಾಗಲೇ ಕೆಲವು ದಿವಸಗಳೇ ಆಗೋಗ್ಬಿಟ್ಟಿತ್ತು. ಆಗಲೇ ಅವತ್ತೇ ಮುಗಿದಿದ್ದಲ್ಲ, ಕೆಲವು ದಿವಸ ಆಗೋಗ್ಬಿಟ್ಟಿತ್ತು. ಪಾಂಡವರಿಂದ ಪ್ರಸಂಗ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಷ್ಟೇ ಹೊರತು ಅಜ್ಞಾತವಾಸ ಕೆಲಸ ಆಗೋಗಿದೆ. ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ಒಂದಿದೆ. ಪಾಂಡವರೆಲ್ಲ ಕೂಡ ಆ ವಿರಾಟನಗರ ಪ್ರವೇಶ ಮಾಡಬೇಕಾದ್ರೆ ದುರ್ಗಾದೇವಿನ ಸ್ತೋತ್ರ ಮಾಡುತ್ತಾರೆ. ಇವತ್ತು ವಿರಾಟ ಪರ್ವದ ಎಲ್ಲರಿಗೂ ಗೊತ್ತಿರೋ ಸ್ತೋತ್ರ, ಬಹಳ ಪ್ರಸಿದ್ಧವಾದದ್ದು. ಪಾಂಡವರೆಲ್ಲ ಕೂಡ ದುರ್ಗಾದೇವಿ ಸ್ತೋತ್ರ ಮಾಡಿ ಆಮೇಲೆ ಪುರಪ್ರವೇಶ ಮಾಡುತ್ತಾರೆ. ಆಗ ದುರ್ಗಾದೇವಿ ಪ್ರತ್ಯಕ್ಷರೂ ಆಗ್ತಾರೆ, ದುರ್ಗಾದೇವಿ ಪ್ರತ್ಯಕ್ಷರಾಗ್ತಾರೆ. ಪಾಂಡವರೇ ಹೊರ ಕೇಳೋದಿಲ್ಲ, ಅಮ್ಮ ನಿರ್ವಿಘ್ನವಾಗಿ ನಮ್ಮ ಅಜ್ಞಾತವಾಸ ಮುಗಿಬೇಕು, ಅನುಗ್ರಹ ಮಾಡುವಂತ ಕೇಳಿದ ತಕ್ಷಣ ಅವರೇ ಹೊರ ಕೊಟ್ಟು ಬಿಡ್ತಾರೆ. ಪಾಂಡವರೇ ಅಜ್ಞಾತವಾಸ ಕಾಲದಲ್ಲಿ ನಿಮ್ಮನ್ನು ಯಾರೂ ಗುರುತಿಳಿಯೋದಿಲ್ಲ, ಅದೇ ವರ ಕೊಟ್ಟಿದೆ. ಅದು ಬೋದು, ಯಮನ ವರ ಒಂದಾಯಿತು, ದುರ್ಗಾದೇವಿಯವರ ಒಂದಾಯಿತು. ಯಮನ ದೇವರ ವರ ಒಬ್ಬ ಪುರುಷ ದೇವತೆಯ ವರ, ದುರ್ಗಾದೇವಿಯವರ ಸ್ತ್ರೀ ದೇವತೆಯ ವರ, ಜೊತೆಗೆ ನಿಯಮ ಎಲ್ಲದರ ಪ್ರಕಾರ ಕೂಡ ಪಾಂಡವರು ಗುರು ಸಿಗೋ ಚಾನ್ಸಸ್ಸೇ ಇಲ್ಲ. ಅಂದಮೇಲೆ ಅವರು ಕಂಡಿದ್ದಾರೆ ಅಂತ ಹೇಳಿದ ಮೇಲೆ ಅಜ್ಞಾತವಾಸ ಮುದು ಹೋಗಿದೆ. ಇದು ಹೇಗಾಯ್ತು ಗೊತ್ತೇನು, ಕ್ಯಾಚ್ ಹಿಡಿದು ಬಿಟ್ಟ, ಬೌಂಡ್ರಿ ಹೊರಗೆ ಹಿಡಿದು ಬಿಟ್ಟ, ಏನು ಉಪಯೋಗ ಅದರಿಂದ? ಸಿಕ್ಸರ್ ಆಯ್ತು ಹೊರತು ಏನು ಪ್ರಯೋಜನಕ್ಕೆ ಬರಲಿಲ್ಲ. ಕ್ಯಾಚ್ ಹಿಡಿದಿದ್ದು ಒಪ್ಪಗತ್ತೆ, ಅದೇ ತಪ್ಪಲ್ಲ, ಕ್ಯಾಚ್ ಹಿಡಿದ ಗ್ಯಾರಂಟಿ ಇದೆ. ಎಲ್ಲಿ ಹಿಡಿದ ಇಂಪಾರ್ಟೆಂಟ್, ಅದು ಅರ್ಥ ಮಾಡ್ಕೊಂಡು ಬಿಟ್ರೆ ದುರ್ಯೋಧನ ಗುರು ಸಿಕ್ಕಿದ್ದು ಯಾವಾಗ? ಮುಗಿದ ಮೇಲೆ. ಏನು ಪ್ರಯೋಜನ ಇಲ್ಲ ಅದರಿಂದ, ಅಜ್ಞಾತವಾಸ ಮುಗಿದ ಮೇಲೆ ಸಿಕ್ಕಿರೋದ್ರಿಂದ ಏನು ಉಪಯೋಗಕ್ಕೆ ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದುರ್ಯೋಧನಾದಿಗಳು ಇಂಟೆನ್ಷನಲಿ ಅತ್ಯಂತ ದುರುದ್ದೇಶಪೂರ್ವಕವಾಗಿ ಮಾಡೋ ಆಪಾದನೆಯ ಹೊರತು ವಸ್ತುಸ್ಥಿತಿಯಲ್ಲಿ ಪಾಂಡವರು ಮುಗಿಸಿದ್ದಾರೆ. ದುರ್ಯೋಧನ ಯಾತಕ್ಕೆ ಆರೋಪ ಮಾಡದ ಅಂದರೆ, ಅವನು ಮೊದಲು ಏನು ತಿಳ್ಕೊಂಡಿದ್ದ? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅವನು ಮೊದಲು ಯೋಚನೆ ಮಾಡಿ, 12 ವರ್ಷ ವನವಾಸ ಅಂದರೆ ಎಂತೆಂಥ ರಾಕ್ಷಸರಿದ್ದಾರೆ ಕಾಡಿನೊಳಗೆ, ಹುಲಿ ಸಿಂಹಗಳೆಲ್ಲ ಇರುತ್ತೆ, ಮತ್ತು ಆಹಾರ ಬೇರೆ ಇರೋದಿಲ್ಲ, 12 ವರ್ಷ ಏನು ಸುಖವಾಗಿರ್ತಾರೆ ಅಂತ ಆ ಥರ ಯೋಚನೆ ಮಾಡಿದ ಫಸ್ಟು. 12 ವರ್ಷ ಸರಿಯಾಗಿ ಮುಗಿಸ್ಲಿಕ್ಕೆ ಇಲ್ಲ, ಮಧ್ಯೆ ಏನಾರು ಆಗಿಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟ. ಅಜ್ಞಾತವಾಸ ಕಾಲಕ್ಕೆ 6 ಜನ ನಾವು ಇಷ್ಟೇ ಹುಡುಕಬೇಕು, ಅದು ಕರಾರು ಮಾಡ್ಕೊಂಡಿದ್ದಾರೆ. ತುಂಬ ದೂರ ವಾಸ ಮಾಡಬಾರದು, ನೆನಪಿರಬೇಕು ಅದೆಲ್ಲ ಕೂಡ. ಅಜ್ಞಾತವಾಸ ದೂರದಲ್ಲಿ ಮಾಡಬಾರದು, ಹಳ್ಳಿಗಳಲ್ಲಿ ಮಾಡಬಾರದು, ಕ್ಯಾಪಿಟಲಲ್ಲಿ ಸಿಟಿಗಳಲ್ಲೇ ಮಾಡಬೇಕು, ಅದು ಬೇರೆ. ಜೊತೆಗೆ ಸಿಟಿಗಳಲ್ಲೇ ಮಾಡಬೇಕು, ಪ್ರಸಿದ್ಧ ರಾಜನೇ ಆಗಿರಬೇಕು, ತುಂಬ ದೂರ ಇರಬಾರದು ಅಂತ ಕರಾರು ಹಾಕಿಕೊಂಡು ತಮ್ಮ ದೂತನ ಕಳಿಸೋಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲೂ ಸಾಕಷ್ಟು ಹುಡುಕಿ ಹುಡುಕಿ ಅಷ್ಟು ಹುಡುಕಿಬಿಟ್ಟಿದ್ದಾರೆ. ಆ ಏನ್ ತಿಳ್ಕೊಂಡಿದ್ದ, ಅವ್ರು ಸಿಕ್ಕೇ ಸಿಗ್ತಾರೆ, ಮತ್ತೆ ವನವಾಸಕ್ಕೆ ಕರೆಸಿದ್ರಾಯ್ತು, ಮತ್ತೆ ಅಜ್ಞಾತವಾಸ, ಮತ್ತೆ ಹುಡುಕಿ ಬಿಡೋದು, ಮತ್ತೆ ಹೋಗ್ತಾರೆ, ಮತ್ತೆ ಹೋಗ್ತಾರೆ, ಕೊನೆಗೆ ಜೀವನ ಪೂರ್ತಿ ಹೀಗಾಗಿ ತಿಳ್ಕೊಂಡಿದ್ದ ಅವನು. ಮುಗಿಸ್ಬಿಟ್ಟಲ್ಲ ಸಂಕಟ ಶುರುವಾಯ್ತು. ಅದಕ್ಕೆ ಯೋಚನೆ ಮಾಡಿದ, ಈ ರೀತಿ ಕಾರಣ ಹೇಳಿಬಿಟ್ರೆ ಅವನು ಚಪ್ಪಾಳೆ ಹಾಕೋ ಜನ ಇದ್ದಾರೆ, ಅವನಿಗೊಂದು ಗುಂಪು ಇದ್ದೇ ಇದೆ. 11 ಅಕ್ಷೋಣಿ ಸೇನೆ ಕಲೆಕ್ಟ್ ಮಾಡ್ತಾನು, ಪಾಂಡವರು ಬರೀ 7 ಅಕ್ಷೋಣಿ ಅಷ್ಟೇನೆ, 11 ಅಕ್ಷೋಣಿ ಅದು ಶಾಸ್ತ್ರ ಹೇಳುತ್ತದೆ. ಇವತ್ತು ನಡೀತಿರೋದು ಹಾಗೇನೆ, ಅನ್ಯಾಯ ಮಾಡಿ ಸಪೋರ್ಟ್ ಜಾಸ್ತಿ ಸಿಗುತ್ತೆ, ನ್ಯಾಯ ಮಾಡಿ ಸಪೋರ್ಟ್ ಸಿಗೋದಿಲ್ಲ. ಇವತ್ತು ನಡೀತಿರೋದೇ ಹಾಗೆ. ಇವತ್ತು ಎಷ್ಟೋ ಕೇಸುಗಳು ಸಾಮಾನ್ಯವಾಗಿ ಕೆಟ್ಟ ಕೇಸ್ ಗೆದ್ದು ಹೋಗುತ್ತೆ, ಒಳ್ಳೆ ಸಿಕ್ಕಾಕೊಂಡ್ಬಿಡ್ತಾನೆ, ಕೆಟ್ಟವನು ಶಿಕ್ಷೆ ಅನುಭವಿಸ್ತಾನೆ. ಇದು ದೊಡ್ಡ ಆಶ್ಚರ್ಯ. ಇವತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಕೊಂಡಾಡೋ ಜನರ ಸಂಖ್ಯೆ ಭಾರಿ ಕಡಿಮೆ, ಅವರೇ ಬೈದು ಬಿಡ್ತಾರೆ, ಎಷ್ಟೊತ್ತಲ್ಲ ಯಾಕೆ ಮಾಡಬೇಕಾಗಿತ್ತು ಅಂದ್ಬಿಡ್ತಾರೆ ಅಷ್ಟೇ. ಕೆಟ್ಟ ಕೆಲಸ ಮಾಡಿ ಎಲ್ಲರೂ ಪ್ರೋತ್ಸಾಹ ಕೊಡು, ಪೇಪರ್ಲ್ಲಿ ಬರ್ತಿರುತ್ತಲ್ಲ. ಮಾಡಬಾರದ ಕೆಲಸ ಮಾಡಿದವರಿಗೆ ವೈಭವ, ಚಿತ್ರವಾದಂತಹ ಒಂದು ಹಿರಿಮೆ. ಕಲಿಯುಗದ ರೀತಿಯೇ ಹಾಗೆ. ಕಲಿಯುಗದಲ್ಲಿ ಅನ್ಯಾಯಕ್ಕೆ ಪುರಸ್ಕಾರ ಸಿಗೋ ಹಾಗೆ ನ್ಯಾಯಕ್ಕೆ ಪುರಸ್ಕಾರ ಸಿಗೋದಿಲ್ಲ. ಅವರು ಭಾರಿ ಒಳ್ಳೆಯವರು, ಒಂದೇ ಸಂಧ್ಯಾವನ ಇಲ್ಲ, ಪೂಜೆ ಇಲ್ಲ, ಏಕಾದಶಿ ಇಲ್ಲ, ಭಾರಿ ಒಳ್ಳೆಯವರು. ಅವ್ರು ಉಪಯೋಗಿಲ್ಲರಿ ಏಕಾದಶಿ ಸಂಧ್ಯಾ, ಅದು ಬೇರೆ. ಜೊತೆಗೆ ಮಾಡಿ ಬೇಯಿಸ್ಕೋಬೇಕು ಅವನು, ಬಿಟ್ಟು ಹೊಳಿಸ್ಕೊತಾನೆ. ಇದು ಆಶ್ಚರ್ಯ. ನಮ್ಮಲ್ಲಿ ಏನಿಲ್ಲ, ಮಡಿ ಮೇಲೆ ಹೆಸರೇ ಇಲ್ಲ ಅಂದರೆ ಗುಡ್ ಅಂದ್ಬಿಡ್ತಾರೆ ತಕ್ಷಣ. ಹಬ್ಬ ಬಾಡಿ ಮಾಡರ್ನ್ ಇದ್ದೀರಿ ನೀವೀಗ, ಭಾಳ ಪ್ರೋಗ್ರೆಸಿವ್ ಟುವರ್ಡ್ಸ್ ತರ್ಕ ಅಷ್ಟೇ, ಏನಿಲ್ಲ, ಪ್ರೋಗ್ರೆಸಿವ್ ಅಪ್ರೋಚ್. ಇವ್ರ ಪ್ರಕಾರ ಸಮಾಜದ ಪ್ರೋಗ್ರೆಸಿವ್ನೆಸ್ ಅಂದರೆ ಇಂಥದ್ದೇ. ಇವತ್ತು ಪ್ರೋಗ್ರೆಸಿವ್ ಆಗಿದ್ದಾನೆ ಅಂದರೆ ಎಲ್ಲ ಧರ್ಮ ಬಿಟ್ಟು ಕೂತಿದ್ದಾನೆ ಅಂತ ಅರ್ಥ. ಆದರೆ ಶಾಸ್ತ್ರದ ಪ್ರಕಾರ ಜನ ಇಲ್ಲಿ ಪ್ರೋಗ್ರೆಸ್ ನೋಡಬೇಡಿ ನೀವೀಗ, ಮುಂದೆ ನೋಡಬೇಕು. ಮುಂದೆ ಫಲಿತಾಂಶ ಏನಾಗುತ್ತೆ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಅವತ್ತಿಂದ ಸ್ಟೆಪ್ಪಾಳಿದ ಪ್ರಶ್ನೆ ಅಲ್ಲ, ರಿಸಲ್ಟ್ ಬಂದಾಗ ಯಾರು ಬುದ್ಧಿವಂತ ಅಂತ ಕ್ಲಿಯರ್ ಆಗೋದು ಅವಾಗ. ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನ ನಿಜವಾಗಲೂ ಮುಗಿಯೋದು ದೇಹ ಇರೋವರೆಗೂ ಸಾಧನೆ ಮಾಡಲೇಬೇಕು. ಆಮೇಲೆ ಯಾವ ಲೋಕಕ್ಕೆ ಹೋಗ್ತಾನೆ ಅಂತಿದೆಯಲ್ಲ, ಅಲ್ಲಿ ಅವನ ಸಾಧನೆ ಮಹತ್ವ ಗೊತ್ತಾಗುತ್ತೆ ಹೊರತು, ಇಲ್ಲಿ ಜನಗಳ ಕಣ್ಣಿ ಮಣ್ಣು ಹಾಕೋ ದೊಡ್ಡದಲ್ಲ. ದೇವರಿದ್ದಾನೆ, ಅನಂತಾಕ್ಷ ಪರಮಾತ್ಮ, ಪ್ರತಿಯೊಬ್ಬರನ್ನು ಎಲ್ಲಾ ಕಾಲದಲ್ಲೂ ನೋಡ್ತಾನೆ. ಅಂಥವನು ಮೆಚ್ಚಾಗಿ ಬದುಕಬೇಕೇ ಹೊರತು ನಾವು ಯಾರನ್ನೂ ಮೆಚ್ಚಾಗಿ ಬದುಕಬೇಕಾಗಿಲ್ಲ. ಇವತ್ತು ಜನಕ ಕಾನ್ಸೆಪ್ಟೇ ಇಲ್ಲ, ಎಲ್ಲಿ ಹೋದರೂ ಮೋಸ 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 ಮೋದು ಎದ್ದು ಕಾಣ್ತಿರುತ್ತೆ. ಅವರೆಲ್ಲ ಸುಖವಾಗಿ ಬರಲಿ, ರೂಲ್ಸ್ ಸಿಕ್ಕಾಕೊಳ್ಳಲ್ಲ, ಒಳ್ಳೆಯವರು ಮಾತ್ರನೇ. ಪಾಪ ನಿಯಮಾವಳಿಯನ್ನು ಪಾಲನೆ ಮಾಡಕ್ಕೆ ಹೋಗಿ ಒಳ್ಳೆಯವನು ಸಿಕ್ಕಾಕೊಡ್ತಾನೆ, ಅವನು ಮೇಲ್ನೋಟಕ್ಕೇನೆ ಆ ನಿಯಮಗಳನ್ನು ಭಂಗ ಮಾಡಿಬಿಟ್ಟು ಬಾರಿ ಮೆರೀತಾ ಇರ್ತಾನೆ. ಆದ್ದರಿಂದ ದುರ್ಯೋಧನನಿಗೆ ಆ ಒಂದು ಯೋಚನೆ ಇತ್ತಲ್ಲ, ಈ ವಾದ ಮುಂದಿಟ್ಟ. ಒಂದು ಗುಂಪಿನ ಜನ ಒಪ್ಪೋರು ಇದ್ರು, ಶಾಸ್ತ್ರಗಳ ನೋಡಕ್ಕೆ ಬೇಕಿಲ್ಲ ಅವರಿಗೆ, ಈ ರೀತಿ ಮಾಡಿದ್ದಾಯ್ತು. ಆಗ ಪಾಂಡವರೆಲ್ಲ ಉಪಪ್ಲಾವ್ಯ ಹೊರಟಿದೆ. ಉಪಪ್ಲಾವ್ಯ ಅಂತ ಒಂದು ಬೇರೆ ವಿರಾಟ ರಾಜನ ಊರು ಬಿಟ್ಟು ಬಿಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿಗೆ ಕೃಷ್ಣ ಪರಮಾತ್ಮ ಬರ್ತಾನೆ, ದೊಡ್ಡ ಸಭೆಯನ್ನು ಸೇರಿಸ್ತಾ ಇದ್ದಾರೆ. ದುರ್ಯೋಧನ ಕೊಡದಿಲ್ಲ ಅಂತ ಹೇಳಲ್ಲಿವರೆಗೂ ವಿರಾಟಪುರ ಮುಕ್ತವೀರ ಅದೊಂದು ಉತ್ತರ ಕಲ್ಯಾಣದೊಂದಿಗೆ ಮುಕ್ತಾಯವಾಯಿತು. ಉದ್ಯೋಗ ಪರ ಪ್ರಾರಂಭವಾಗದೆ ಈ ಸಭೆಯಿಂದ ಪ್ರಾರಂಭವಾಗುತ್ತೆ. ತತಸ್ತಂಬಂತ್ರಿ ಅನುಮತೆ ದೃಪದ ಸ್ವಪುರೋಹಿತಂ ಧೃತರಾಷ್ಟ್ರಾಯ ಶಾಂತಯಿ. ಏನು ಮಾಡಿದನಂತೆ, ದೊಡ್ಡ ಸಭೆ, ಕೃಷ್ಣ ಅಧ್ಯಕ್ಷನಾಗಿ ಕೂತಿದ್ದಾನೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ದುರ್ಯೋಧನ ಹೇಳ್ಕಳಿಸಿದ್ದಾನೆ ರಾಜ್ಯ ಕೊಡೋದಿಲ್ವಂತೆ, ಸರಿಯಾಗಿ ಅಜ್ಞಾತವಾಸ ಪೂರೈಸಿಲ್ವಂತೆ ಪಾಂಡವರು, ಏನು ಮಾಡಬೇಕು ಮುಂದಿನ ಪ್ರಶ್ನೆ ಅಂತ ಸಭೆ. ಆ ಎಲ್ಲರೂ ಒಂದೊಂದು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ ಸಭೆಯಲ್ಲಿ ಎಲ್ಲ ಸಭೆಗಳು ಹೇಗೆ ನಡೆಯುತ್ತೆ ಅಂದರೆ ಅದು ಐಡಿಯಲ್ ಚಿತ್ರ ಕೊಡ್ತಾರೆ. ಅದರೊಳಗೆ ಒಬ್ಬೊಬ್ಬರೇ ಹೇಳ್ತಾರೆ, ದುರ್ಯೋಧನ ಮಾಡಿದ್ದು ಭಾರಿ ತಪ್ಪು, ಭಾರಿ ಮೋಸ ಮಾಡಿದ್ದಾನೆ, ಆದ್ದರಿಂದ ಅವನು ರಾಜ್ಯ ಕೊಟ್ಟರೆ ಸರಿ, ಇಲ್ಲದವರು ಯುದ್ಧ ಮಾಡೋದೇ ಯೋಗ್ಯ ಅಂತ ಕೆಲವರು ಮಾತಾಡುತ್ತಾರೆ. ಆ ಸಮಯಕ್ಕೆ ಅಂದವರಲ್ಲ, ಅಂತಿಂಥವರಲ್ಲ, ಬಲರಾಮ ದೇವರು ಮಾತಾಡ್ತಾರೆ. ಇದು ಭಾರಿ ಆಶ್ಚರ್ಯ. ಅವರು ಎದ್ದಿಂತ ಹೇಳಿದ್ರಂತೆ, ನನಗನ್ನಿಸ್ತಾ ಇದೆ ಇದರಲ್ಲಿ ದುರ್ಯೋಧನದೇನೂ ತಪ್ಪಿಲ್ಲ. ನೋಡಿ ಯಾವ ಥರ ಟ್ರ್ಯಾಪ್ ಮಾಡ್ತಾನೆ ದುರ್ಯೋಧನ. ದುರ್ಯೋಧನದೇನೂ ತಪ್ಪಿಲ್ಲ. ಪಾಂಡವರು ದ್ಯೂತ ಆಡಿದರು, ಕಾಡಿಗೆ ಹೋದರು. ಧರ್ಮರಾಜ ದ್ಯೂತಕ್ಕೆ ಯಾತಕ್ಕೆ ಹೋದ ಪ್ರಶ್ನೆ ಮಾಡ್ತಾ, ದ್ಯೂತಕ್ಕೆ ಯಾತಕ್ಕೆ ಹೋಗಬೇಕಾಗಿತ್ತು ಧರ್ಮರಾಜ? ಹೋಗಲಿ, ಆಟ ಬರದೇವನ ಆಡಬೇಕಾಗಿತ್ತೆ ಆಕೆ ಮಧ್ಯೆ. ಅಂದಮೇಲೆ ದುರ್ಯೋಧನದೇ ತಪ್ಪಿದವು, ಧರ್ಮರಾಜನದೇ ತಪ್ಪು, ಪಾಂಡವರದೇನೋ ತಪ್ಪಿಲ್ಲ. ಆದ್ದರಿಂದ ಏನೋ ಮೂದ್ ಹೋಗಿಬಿಟ್ಟಿದೆ, ಗಲಾಟೆ ಗಲಾಟೆ ಮಾಡ್ಕೊಳ್ಳೋದು ಬೇಡ, ಅವರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇದು ಭಾರಿ ವಿಚಾರ. ದುರ್ಯೋಧನ ತೋಗ್ಬಿಟ್ಟು ಕೆನಪ್ಪ ಆಗಿದ್ದಾಗೋಗ್ಬಿಟ್ಟಿದೆ, ಸುಮ್ಮನೆ ಒಣ ಜಗಳ ಬೇಡ, ದಯವಿಟ್ಟು ಕೊಟ್ಟು ಬಿಡು ಅಂತ ಕೇಳೋಣ ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಬಲರಾಮನಂಥ ವ್ಯಕ್ತಿ, ಶೇಷದೇವರ ಅವತಾರ ಅವರು, ಅಂಥವರಾದ ಮಾತು ನೋಡಿಬಿಟ್ರೆ ದುರ್ಯೋಧನ ಮಹಾ ಸಾತ್ವಿಕಾಂಬರೀತಿ ಮಾತಾಡಿಬಿಟ್ಟು, ಅವನ ಕೈಲಿ ರಾಜ್ಯ ಇದೆ, ಈಗ ಏನಾ ಒಳ್ಳೆ ಮಾತಾಡಿ ಬಿಡಿಸ್ಕೊಂಡ್ಬಿಡೋಣ, ಘರ್ಷಣೆಗಿಳಿಯೋದು ಬೇಡ ಅಂತ ಹೇಳಿದ್ರೆ, ಆಗ ಸಾತ್ವಿಕಿ ಎದ್ದು ಮಾತಾಡ್ತಾನೆ. ಸಾತ್ವಿಕಿ ಕೃಷ್ಣಾರ್ಜುನರ ಶಿಷ್ಯ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾ, ಅದೆಲ್ಲ ಸಾಧ್ಯ ಇಲ್ಲ, ದೂತ ಆಡ್ದಿದ್ದವನು ಯಾತಕ್ಕೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಏನು ನೋಡಿ ಕೇಸ್ ಹೇಗೆ ಚೇಂಜ್ ಆಗುತ್ತೆ ಲೆಕ್ಕ ಹಾಕಬೇಕು. ದುರ್ಯೋಧನ ಧರ್ಮರಾಜ ಹೋದ, ಸೋತ, ನಾವೇನು ಮಾಡೋಕ್ಕಾಗತ್ತೆ ಅಂತ ಕೇಳ್ತೀಯಲ್ಲ. ಧರ್ಮರಾಜ ಹೋದನ, ಧೃತರಾಷ್ಟ್ರ ಹೇಳಿ ಕಳಿಸ್ತೇ ಅದಕ್ಕೆ ಹೋದ, ಕೇಸ್ ಇಷ್ಟೇನೆ ಸಿಕ್ಕಾಕೊಂಡ್ಬಿಡ್ತಾರೆ. ಬಾಂಡ್ ಧರ್ಮ ನಾನು ಯೂತ ಆಡ್ತೇನೆ ಅಂತ ನೆನಪಾಪ ದುರ್ಯೋಧನ, ನೀವು ಧರ್ಮರಾಜ ಹಾಗೆ ಹೋಗಲಿಲ್ಲ, ಧೃತರಾಷ್ಟ್ರ ಹೇಳಿದ, ದೊಡ್ಡಪ್ಪನ ಮಾತೊಂದು ಕೇಳೋದಕ್ಕೆ ಹೋದ, ದೊಡ್ಡಪ್ಪನ ಮಾತೊಂದು ಕೇಳೋದಕ್ಕೆ ಹೋದ, ಅವನ ಮಾತನ್ನು ಕೇಳತಕ್ಕಂಥ ಬುದ್ಧಿ ಇದೆ, ಇವನು ಸಜ್ಜನ ಅಂತ ಅದನ್ನ ದುರುಪಯೋಗ ತಗೊಂಡಷ್ಟೇ, ಅಂಡ್ಯೂ ಅಡ್ವಾಂಟೇಜ್ ತಗೊಳ್ತಾ ಒಳ್ಳೆತನದ ದುರುಪಯೋಗ ತಗೊಂಡಾಗಾಯ್ತು. ಧರ್ಮರಾಜ ತಾನೇ ಹೋಗಿದ್ದಿದ್ರೆ ಆ ಮಾತು ಬೇರೆ, ತಾನು ಹೋಗಲಿಲ್ಲ, ಅವ್ರು ಉಪಾಯವಾಗಿ ಕರೆಸಿದ್ರು, ಕರೆಸಲ್ಲಿ ಟ್ರ್ಯಾಪ್ ಮಾಡ್ತಾರೆ, ಅಂದಮೇಲೆ ಧರ್ಮರಾಜನ ತಪ್ಪಲ್ಲ. ಆಮೇಲೆ ಮುಂದಿನ ಪ್ರಶ್ನೆ, ಬರದೇ ಇದ್ರೆ ಯಾಕೆ ಆಡಬೇಕು ಅಂತ ಕೇಳ್ತೀಯಲ್ಲ, ಬರದೇ ಇದ್ದವನ್ನ ಯಾತ ಕರೆದ್ರ ಅವರು ಮೊದಲು, ಬರದೇ ಇದ್ದವನ್ನ ಕರೆಯೋದು ಆಮೇಲೆ ಬರದೇ ಇಲ್ಲ ಅಂತ ಹೇಳೋದು. ಧರ್ಮರಾಜ ಹೇಳ್ತಾರೆ ನನಗೆ ಆಟ ಬರೋದಿಲ್ಲ, ಅವನು ಹೇಳ್ತಾರೆ ಪರವಾಗಿಲ್ಲ ಫ್ರೆಂಡ್ಲಿ ಮ್ಯಾಚ್ ಅಂತ ಶುರು ಮಾಡಿ ಆಮೇಲೆ ಮೋಸ ಮಾಡ್ತಾರೆ. ಈ ಇಸ್ಬೇಟ್ ಆಡ ಕಲಿಯೋದ ಫ್ರೆಂಡ್ಲಿ ಮ್ಯಾಚ್ ಅಂತಾನೆ ಕಲಿಯೋದು, ಕೊನೆಗೆ ಜಗತ್ತನ್ನೇ ಹಾಳು ಮಾಡೋಷ್ಟು ಮಟ್ಟಿಗೆ ಕೆಟ್ಟ ಹೋಗ್ತಾನೆ. ಆ ರೀತಿ ಮಾತಾಡ ಎಲ್ಲ ಮಕ್ಕಳು ಒಂದ್ ಕಡೆ ಆಡಬೇಕು ನೋಡ್ತೇವೆ ಅಂತ ಶುರು ಮಾಡಿದವನು ಮಾಡಿದ್ದೇನು, ಇದು ಮೋಸ, ಸಿದ್ಧ ಮೋಸ ಇದು. ಧರ್ಮರಾಜನ ಕರೆಸಿದ್ದು ಮೋಸ, ಆಮೇಲೆ ದುರ್ಯೋಧನ ಆಡಲೇ ಇಲ್ಲ, ಇನ್ವಿಟೇಷನ್ ಕೊಟ್ಟಿರ್ಪಾರೆ ಯಾವ್ದೋ ಬ್ಯಾಚ್ ಅಂತ ಕರೆ ಯಾರನ್ನ ಆಡಿಸಿಬಿಟ್ರೆ, ಸಿನಿಮಾನೇ ಯಾವ್ದೋ ಸಿನಿಮಾ ತೋರಿಸಿ ಯಾವ್ದೋ ಹಾಕ್ಬಿಟ್ಟು ಕಲ್ಲು ನೋಡೋದು ಹೋಗ್ತಾರೆ, ಅದೇ ಸಿನಿಮಾನೂ ತೋರಿಸ್ಬೇಕು ಅವ್ರಿಗೆ, ಬೇರೆ ಹಾಕಿದ್ರೆ ಒಳ್ಳೆಯದೇ ಕೆಟ್ಟದಿಲ್ಲ, ಅದನ್ನು ತೋರಿಸಿಲ್ಲ ವಾಪಸ್ ಕೊಡಿ. ಅಷ್ಟರ ಮಟ್ಟಿಗೆ ವಾದ ನಡೀತಿರ್ಬೇಕಾದ್ರೆ ಕರೆಸಿದ್ದು ದುರ್ಯೋಧನ ಧರ್ಮರಾಜ ಆಡಬೇಕು ಅಂತೇಳಿ, ದುರ್ಯೋಧನ ಆಡಲೇ ಇಲ್ಲ, ಶಕುನಿನೂ ಕುಡಿಸ್ತೀಯ, ಇದ್ಯಾವ ಲೆಕ್ಕ ಇದು? ಆಟ ಬರದೇ ಇರೋ ಧರ್ಮರಾಜನ ಆರಿಸಿಕೊಂಡು ಆಟ ಬರದೇ ಇರೋದು, ಇದು ಕೂಡ ನಮ್ಮಲ್ಲಿ ಕ್ರಿಕೆಟ್ ಮ್ಯಾಚ್ನಲ್ಲೂ ಕೂಡ ಮಧ್ಯೆ ಮಧ್ಯೆ ಯಾರನ್ನು ಆಡಿಸಾಗಿಲ್ಲ, ಟಿವಿ ಅನೌನ್ಸ್ ಮಾಡಿದ್ರೆ ಮುಗಿದೋಯ್ತು, ಮಧ್ಯೆ ಯಾರನ್ನು ಆಡಿಸಕ್ಕೆ ಬರೋದಿಲ್ಲ, ಯಾರು ಔಟ್ ಆಗ್ತಷ್ಟು ಬೇರೆ ಇದ್ದರೆ ಬೇರೆ ಕಳಿಸ್ತೀರಿ ಅಂತ ಹೇಳಕ್ ಬರೋದಿಲ್ಲ. ಫೀಲ್ಡಿಂಗ್ನಲ್ಲಿ ರಿಸ್ಟ್ರಿಕ್ಷನ್ಸ್ ಮತ್ತೆ ಯಾರ್ಯಾರು ಎಲ್ಲೆಲ್ಲಿರಬೇಕು ಅಂತ ಹೇಳಿಬಿಟ್ಟು ಇದು ಪಾಲನೆ ಮಾಡದೆ ಹೋದ್ರೆ ಸರ್ ಇದೇನು ದೊಡ್ಡ ರಾಜ್ಯ ಕೊಳ್ಳ ಕೊಳ್ಳ ಏನು ಹೋಗೋದಲ್ಲ, ಅಂಪೈರ್ ಮಾತು ಅಂದ್ರೆ ವೇದವಾಕ್ಯ ಇದ್ದಾಗ ಲೆಕ್ಕ, ತಪ್ಪು ಅಂದ್ರೆ ಒಪ್ಪಬೇಕಂತ, ಇದು ತಮಾಷೆ. ನಮ್ಮ ಜನ ಎಷ್ಟು ಮೂರ್ಖರು ಅಂದ್ರೆ ಶಾಸ್ತ್ರ ತಪ್ಪು ಹೇಳುತ್ತೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅಂಪೈರ್ ತಪ್ಪು ಅಂತ ನೋಡಿರ್ತಾರೆ ಟಿವಿ ಒಳಗೆ, ಸ್ಟಿಲ್ ಅಂಪೈರ್ ಕ್ವಶನ್, ಅಂಪೈರ್ ಡಿಸಿಷನ್ ಕ್ವಶನ್ ಮಾಡಬಾರದು, ಮಾಡಿಬಿಟ್ರೆ ಪೆನಾಲ್ಟಿ, ಮತ್ತೆ ಇಲ್ಲ ದುಡ್ಡು ಕಟ್ ಮಾಡ್ತಾರೆ, ಮ್ಯಾಚ್ ಡ್ರಾಪ್ ಮಾಡ್ತಾರೆ. ತಮಾಷೆ ಅಂದ್ರೆ ಜಗ ಕೋಟ್ಯಂತರ ಜನಕ್ಕೆ ಗೊತ್ತು, ಕಣ್ಣಾರೆ ಕಂಡಿದವರು, ಒಂದು ನಿಯಮ ಅಂಪೈರ್ ಮಾತು ಕೇಳಬೇಕು. ಅವನೇನು ದೊಡ್ಡ ಬಾ ಬೃಹಸ್ಪತಿ ಏನೇನಲ್ಲ, ಅವನೇನು ದುಡ್ಡು ತಿಂದಿರ್ತಾರೆ ಅದು ಗೊತ್ತಿರೋದಿಲ್ಲ. ಅಂಥವ್ನ ಮಾತು ಬಿಯಾಂಡ್ ಕ್ವಶ್ಚನಿಂಗ್ ಅಂತ ಹೇಳಿದ ಮೇಲೆ ಇನ್ನು ನಾವು ಶಾಸ್ತ್ರದವರ ಮಾತನ್ನು ಹುಚ್ಚಾಬಟ್ಟೆ ಪ್ರಶ್ನೆ ಮಾಡ್ತೀವಲ್ಲ, ಎಷ್ಟು ಮೂರ್ಖರಿರ್ಬೇಕು ಲೆಕ್ಕ ಹಾಕಿ. ಅದು ಶಾಸ್ತ್ರ ಫಾಲೋ ಮಾಡಿದ್ರೆ ಒಂದು ತಪ್ಪು, ಅದು ಕ್ವಶ್ಚನ್ ಮಾಡೋದು ಎರಡನೇ ತಪ್ಪು, ಅದು ಒಂದು ಎಂದೂ ಮಾಡಾಗಿಲ್ಲ. ಅಂದರೆ ನಮಗೆ ಆಶ್ಚರ್ಯವಾಗೋದಿಷ್ಟೇ, ಲೋಕದ ನಿಯಮಗಳು ಕಣ್ಣಾರ್ ಸೈಂಟಿಫಿಕಲಿ ಪ್ರೂವ್ಡ್ ತಪ್ಪು ಅಂತ ಹೇಳಿಬಿಟ್ಟು ಅವನು ಔಟ್ ಅಲ್ಲ, ಔಟ್ ಅಂತ ಕೊಟ್ಟಾಗಿದೆ, ಏನು ಮಾಡಿದ್ರೆ ವಾಪಸ್ ಬರೋಗಿಲ್ಲ, ಎಂಥ ಆಶ್ಚರ್ಯ ಇದು. ಇದನ್ನೆಲ್ಲ ಫಾಲೋ ಮಾಡ್ತೀರಿ, ಹೀಗೆ ಶಾಸ್ತ್ರ ಯಾಕೆ ಫಾಲೋ ಮಾಡೋದಿಲ್ಲ ಹಾಗಿದ್ರೆ? ಬಹಳ ತಪ್ಪಿದು ಒಂದು. ಆದ್ದರಿಂದ ಆಟಕ್ಕೆ ಕರೆದವನೇ ಬೇರೆ, ಕೂತವನೇ ಬೇರೆ, ಆಟ ಬೇರೆ ಬರೋದಿಲ್ಲ, ದೊಡ್ಡವರು ಮಾತನ್ನು ಉಪಯೋಗ ಮಾಡಿಕೊಂಡು ಮಾಡಿದರೆ ಏನು ಅರ್ಥ ಇದು? ಒಂದು ಇದು ಯಾವುದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಹೇಳಿ ಕೇಳಿ ಶುದ್ಧ ಮೋಸ ಇದು. ಆದ್ದರಿಂದ ಪಾಂಡವ ರಾಜ್ಯವನ್ನು ಅವನು ಕೊಡಲೇಬೇಕು. ಕೊಡದೆ ಹೋದರೆ ಪ್ರಾರ್ಥನೆ ವಿನಿಯೋಗನೇ ಇಲ್ಲ, ಯುದ್ಧರೇ ನಿಶ್ಚಿತ ಅಂತ ಸಾತ್ಯಕ್ಕೆ ಹೇಳಿದನೆ. ನಿಜವಾಗ್ಲು ಬಲರಾಮದೇವರು ಭಾರಿ ದೊಡ್ಡವರು, ಸಾತ್ಯಕ್ಕೆ ಕಡಿಮೆಯವನು. ಒಳ್ಳೆ ಫೋರ್ಸಿಬಲ್ ಆಗಿ ಮಾತಾಡ್ತಾನೆ, ಆತ್ಕಷ್ಟು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾತಕ್ಕೆ ಅಂದರೆ ದುರ್ಯೋಧನ ಬಂದು 4 ವರ್ಷ ಇದ್ದು ತಲೆ ಕೆಡಿಸಿ ಹೋಗಿದ್ದ ಪಾಪ ಅವರು. ನಿಮ್ಮ ಹತ್ರ ಓದ್ತೀನಿ ಅಂತೇಳಿ ಅವರು ಬುದ್ಧಿ ಕೆಡಿಸಿರ್ತಾನೆ ದುರ್ಯೋಧನ. ದುರ್ಯೋಧನ ಒಳ್ಳೆಯವ್ರನ್ನ, ಅವನಿಗೆ ಎಲ್ಲ ಕಾಂಟ್ಯಾಕ್ಟ್ ಇರುತ್ತೆ. ಕೆಲವರು ಇರ್ತಾರಲ್ಲ ಗುಂಡಾಗಳನ್ನು, ಮಿನಿಸ್ಟರ್ಗೂ ಕಾಂಟ್ಯಾಕ್ಟ್ ಇರುತ್ತವ್ರಿ. ಈ ಕಡೆ ಹೋದ್ರೆ ಗುಂಡಾಗಳು, ಆ ಕಡೆ ಹೋದ್ರೆ ಮಿನಿಸ್ಟರ್ಗಳು, ಎರಡು ಕಡೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಯಾರು ಈ ಕಡೆ ಬಂದರೆ ಅದಿರಲಿ, ಆ ಕಡೆ ಬಂದರೆ ಅದಿರಲಿ ಅಂತ ಹೇಳಿಬಿಟ್ಟು ಆತಂಕ ದುರ್ಯೋಧನ ಅವನೇನೇ ಮುಂದೆ ಬರುತ್ತೆ ಅವನ ಕಥೆ. ಋಷಿಗುಮನಿಗಳೆಲ್ಲ ಫ್ರೆಂಡ್ಸ್ ಅವನಿಗೆ, ದುರ್ಯೋಧನ ಋಷಿಗಳ ಮನೆಗಳು ಫ್ರೆಂಡ್ಸು. ದುರ್ವಾಸನ ಟ್ರಾಪ್ ಮಾಡಿರ್ತಾನ ಅವನು, ಅಶ್ವತ್ಥಾಮ ಹೇಳ್ಕೊಂಡಿರ್ತಾನೆ ಹಾಲಿಗೆಯಲ್ಲಿ ಕೊಟ್ಟುಬಿಟ್ಟು. ಇಂಥ ಧೂರ್ತವನು. ಇನ್ನೊಂದು ಕಡೆ ನೋಡಿದರೆ ರಳ್ಳ ರಾಕ್ಷಸರ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾನೆ. ಆದ್ರಿಂದಾನೆ ಬಲರಾಮದೇವನ ಟ್ರಾಪ್ ಮಾಡಿದ್ರಿಂದ ಅವರು ಅವನ ಪರ ವರ್ಷ ಶುರು ಮಾಡಿಬಿಡ್ತಾರೆ. ಮತ್ತೆ ಸಾತ್ಯಕ್ಕೆ ಕಡಿಮೆವನಾದ್ರೂ ಯಾಕೆ ಚೆನ್ನಾಗಿ ಮಾತಾಡಿದ ಅಂತ ಕೇಳಿದ್ರೆ ದುರ್ಯೋಧನೆಗೆ ಸಿಕ್ಕಿದ್ದಿಲ್ಲ ಅವನು, ಅದಕ್ಕೆ ಪ್ಯೂರ್ ಆಗಿ ಉಳ್ಕೊಂಡಿದ್ದ ಅಂತ ಹೇಳಿರ್ತಾರೆ. ಅದಕ್ಕೆ ದುರ್ಯೋಧನ ಕೈಯಲ್ಲಿ ಸಿಗದೇ ಇರೋದಂದ್ರೆ ಕಲಿಯ ವಶ ಆಗಬಾರದು ಅಂತ ಹೇಳಿರ್ತಾರೆ. ವಶವಲ್ಲ ಕಲಿಯ ಬಾಧೆ, ಕಲಿ ಬುದ್ಧಿ ಕೆಡಿಸಿಬಿಡ್ತಾನೆ. ಸಣ್ಣ ಹುಡುಗ ಮಡಿಲಿದ್ದಾನೆ, ಒಬ್ಬ ವಯಸ್ಸಾದವನು ಮೈಲಿಲಿದ್ದಾನೆ, ಇವನಿಗೆಲ್ಲ ವಿನಯ ಮಗು ಅಂತ ಇವನಿಗೆ ರೆಸ್ಪೆಕ್ಟ್ ಅವನಿಗೆಲ್ಲ. ಈಗ ಚಿಕ್ಕವನೇ ಇರಬಹುದು, ಶುದ್ಧವಾಗಿದ್ದಾನಲ್ಲ, ಒಳ್ಳೆ ನೀನು ದೇವ್ರ ಪೂಜೆ ಮಾಡೋ, ದೇವ್ರ ಏನ ತೆಕ್ಕೊಡು ಅಂತ ಕೇಳುತ್ತಾರೆ. ಅವ್ನು ತಿಂದು ಉಳ್ಳಗಡ್ಡೆ ತಿಂದು ಕೂತ್ಬಿಟ್ಟಿದ್ದ ಈರುಳ್ಳಿ ಪಾಪ ನೋದಕ್ಕೆ, ಅವನೇನು ಮಾಡಾಗಿಲ್ಲ, ಮಡಿಗೆ ಬರೋದಿಲ್ಲ ಅವನು, ಏಜ್ ಆಗಿದ್ರು ಕೂಡ. ನಮಗೀಗ ಅರ್ಥ ಆಗ್ತದೆ, ನಾವು ದೊಡ್ಡವರಾಗಿರಬೇಕು, ಸಣ್ಣವರು ಮುಖ್ಯ ಅಲ್ಲ. ದುರಭ್ಯಾಸಗಳಿಗೆ ಒಳಗಾಗಬಾರದು, ದುಷ್ಟ ಸಹವಾಸವನ್ನು ಮಾಡಬಾರದು. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು, ಕನಕದಾಸರ ಮಾತು. ಅಜ್ಞಾನಿಗಳ ಕೂಡೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯ ಜೊತೆಗೆ ಜಗಳ ಬೇಕಾದ್ರೆ ಆಡಿ, ಕೆಟ್ಟ ಜಗಳಾಡಬೇಕು ಅಂತ ತಾತ್ಪರ್ಯ ಅಲ್ಲ ಅದಕ್ಕೆ, ಕೆಟ್ಟವರು ಸಾಹಸ ಮಾಡಬಾರದು ಅಂತ ತಾತ್ಪರ್ಯ. ಅದು ಕೂಡ ಅಜ್ಞಾನಿಗಳು ಗೊತ್ತಿಲ್ಲ, ಅವರು ಸಾಹಸನೇ ಮಾಡಬೇಡಿ ಅಂತ ಹೇಳುತ್ತಾರೆ. ಇನ್ನು ತಪ್ಪು ಗೊತ್ತಿದ್ದವರು ಸಾಹಸ ಮಾಡಿ ಗತಿ ಏನಾಗುತ್ತೆ? ಈಗ ತಪ್ಪು ಸಾಹಸ ಮಾಡಲಿಕ್ಕೆ ಹೋಗಬಾರದು. ದುರ್ಯೋಧನ ಸಹವಾಸದ ಪರಿಣಾಮ ಹಾಗಾಗಿತ್ತು. ಜೋರ ಬೈದೇ ಬಿಡ್ತಾರೆ, ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದನಂತೆ. ಆಗ ಕೊನೆಗೆ ಡೆಸಿಡ್ ಏನಿದೆ, ಕೃಷ್ಣನ ತಾನೆ, ಕೃಷ್ಣ ಅಧ್ಯಕ್ಷ, ಸಂತಾನಾಧ್ಯಕ್ಷ ಕೂತಿದ್ರು ಅವ್ರಿಗೆ ಬೆಲೆ ಇರ್ತದೆ. ಕೃಷ್ಣ ಅಂತ ಸಾಕ್ಷಾತ್ ನಾರಾಯಣ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚಚರಾಚರಂ. ನಾನು ಈ ವಿಶ್ವದ ಅಧ್ಯಕ್ಷ ಅಂತ ಭಗವಂತ ಹೇಳುತ್ತಾನೆ. ಆ ಎಲ್ಲರೂ ಕೃಷ್ಣನ ಕೇಳುತ್ತಾರೆ. ಆಗ ಕೃಷ್ಣ ಮಾತಾಡ್ತಾನೆ, ನೋಡಿ ಅಣ್ಣನ ಬಿಟ್ಟುಕೊಡಾಗಿಲ್ಲ, ಒಂದ್ ಕಡೆ ಅಣ್ಣ, ಇನ್ನೊಂದು ಕಡೆ ಶಿಷ್ಯ, ಸಾತ್ಯಕಿ ಶಿಷ್ಯ, ಈತ ಅಣ್ಣ. ಆದರೆ ಕೃಷ್ಣ ಸಮ, ಯಾರು ಮುಖಾಮುಖಿ ನೋಡೋದಿಲ್ಲ ಪರಮಾತ್ಮ. ಸತ್ಯ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ಧರ್ಮ. ಕೃಷ್ಣ ಹೇಳ್ತಾನೆ, ಸಾತ್ಯಕಿ ಹೇಳಿದ್ದು ಸರಿಯಾಗಿದೆ, ಹಾಗೆ ಮಾಡಬೇಕು. ಅವನು ಕೊಟ್ಟರೆ ಸರಿ, ಕೊಡದೆ ಹೋದರೆ ವಿನಯಾಗಿನ ಪ್ರಶ್ನೆ ಇಲ್ಲ, ಬೇಡಿಕೆಯ ಪ್ರಶ್ನೆ ಇಲ್ಲ, ಯುದ್ಧವೇ ನಿಶ್ಚಿತ ಅಂತ ಕೃಷ್ಣ ಹೇಳಿದನಂತೆ. ಮತ್ತೆ ಬಲರಾಮ ಮಾತಾಡೋದಿಲ್ಲ, ಆಮೇಲೆ ಮುಗಿದೋಯ್ತು. ಬಲರಾಮದೇವರು ಒಂದು ಪ್ರಿನ್ಸಿಪಲ್ ಇತ್ತು, ಕೃಷ್ಣ ಬೇಡ ಅಂದ್ರೆ ಮತ್ತೆ ಮಾತಿಲ್ಲ, ಎಷ್ಟಾದ್ರೂ ಮಾತಾಡೋಣ, ದೇವ್ರು ಹೇಳಿದ್ಮೇಲೆ ಮತ್ತೆ ಮಾತಾಡಬಾರ. ಎಲ್ಲ ಸುಮ್ಮನ, ಏನ್ ಮುಂದೇನ್ ಮಾಡಬೇಕಾಗಿದ್ರೆ, ಇಲ್ಲ ಅವನು ಕೊಡಬೇಕು, ಇಲ್ಲ ಯುದ್ಧ ಮಾಡಲೇಬೇಕಷ್ಟೇನೆ. ಆದ್ರೆ ಅವನು ಕೊಡ್ತಾನೆ ಬಿಡ್ತಾನೆ ಅಂತ ಕೇಳಬೇಕಲ್ಲ. ಇನ್ನೊಂದ್ಸತಿ ಹೇಳಿ ಕಳಿಸೋದು ಒಳ್ಳೇದು. ಯಾವ ಕೆಟ್ಟ ಕೆಲಸನ, ಭಯಂಕರ ಕೆಲಸಗಳನ್ನ ತಕ್ಷ ತೀರ್ಮಾನ ತಗೊಳಕ್ ಹೋಗಬಾರದು. ಯುದ್ಧ ಅಂದ್ರೆ ಲಕ್ಷಾಂತರ ಜನ ಸಾಯ್ತಾರೆ ಅಲ್ಲ, ಕೋಟ್ಯಂತರ ಜನ ಸಾಯ್ತಾರೆ. ಆದ್ರಿಂದ ನಾವೊಂದು ಶಾಂತಿ ಪ್ರಸ್ತಾಪವನ್ನ ನೀನು ಕೊಡ್ತೀಯೋ ಅಥವಾ ಇಲ್ವೋ ಅಂತ ಕೇಳಬೇಕು ಅಂತ ಯೋಚನೆ ಮಾಡಿ ಯಾರನ್ನು ಕಳಿಸಬೇಕು ಅಂತ ತೀರ್ಮಾನ ಆಯಿತು. ಯಾರನ್ನು ಕಳಿಸಬೇಕು? ದ್ರುಪದ ರಾಜ ಅವ್ರು ಹೇಳ್ತಾರೆ, ನಮ್ಮ ಪುರೋಹಿತರಿದ್ದಾರೆ ಆಚಾರ್ಯರು, ಅವ್ರನ್ನ ಕಳಿಸಿಕೊಡ್ತೇನೆ, ಆ ವಿಷಯವನ್ನು ತಿಳಿಸಿ ಬರಲಿ ಅಂತ ಹೇಳಿದ್ರೆ. ನೋಡಿ, ಪುರೋಹಿತರ ಜವಾಬ್ದಾರಿ ಬೇರೆ, ಹೋಮ ಹವನ ಮಾಡಿಸೋದು ಅಷ್ಟೇ ಅಲ್ಲ, ಇಂಥ ಕೆಲಸಕ್ಕೆ ಉಪಯೋಗಕ್ಕೆ ಬರಬೇಕು ಪಾಪ ಅವರು. ನಾನು ಕಳಿಸಿಕೊಡ್ತೇನೆ ಅವರನ್ನು ಅಂತ ಹೇಳಿದ ತಕ್ಷಣ ಕೃಷ್ಣ ಒಪ್ತಾನೆ. ನೀನು ಕಳಿಸಿಕೊಡು ಅಂತ ಕೃಷ್ಣ ಆ ಕಡೆ ಹೊರಟುಬಿಟ್ಟನಂತೆ. ತಾನು ದ್ವಾರಕ್ಕೆ ಹೊರಡುತ್ತಾನೆ, ಆ ಪುರೋಹಿತರ ಕಡೆ ಬರ್ತಾರೆ, ಧೃತರಾಷ್ಟ್ರನ ಹತ್ರ ಬರ್ತಾರೆ, ಅಲ್ಲಿ ಮಾತುಕತೆ ಪ್ರಾರಂಭವಾಗುತ್ತೆ. ಧೃತರಾಷ್ಟ್ರ, ಏನ್ ಮಾಡ್ಲಿಕ್ಕೆ ಹೋಗಿರೋದು ನೀನೀಗ? ನಿನ್ನ ಮಕ್ಕಳು ಹೇಳ್ತಾ ಇದ್ದಾರೆ ಸರಿಯಾಗಿ ವನವಾಸ ಮುಗಿಸಿಲ್ಲ, ಅಜ್ಞಾತವಾಸ ಮುಗಿಸಿಲ್ಲ ಅಂತ ಹೇಳಿ, ಅದನ್ನ ನಂಬಿಕೊಂಡು ಬಿಟ್ಟು ನಿನ್ನ ರಾಜ್ಯವನ್ನು ಕೊಡದೆ ಹೋದ್ರೆ ನಿನ್ನ ಗತಿ ಏನಾಗುತ್ತೆ ಯೋಚನೆ ಮಾಡು ಅಂತ ಹೇಳಿದ್ರು. ಅವ್ರು ಹೇಳಿ ಕಳಿಸಿರ್ತಾರೆ, ರಿಕ್ವೆಸ್ಟ್ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ನೀನೀಗ ನೀನು ಹೇಳಕ್ ಬಂದಿರೋದು ಕೃಷ್ಣ ಹೇಳ್ಕಳಿಸಿದ್ದಾನೆ, ಪಾಂಡವರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ, ಇರೋದಿಷ್ಟೇನೆ, ಈ ರಾಜ್ಯ ಕೊಡೋದೊಂದೇ ದಾರಿ, ಕೊಡದೆ ಹೋದ್ರೆ ಯುದ್ಧ ಅನಿವಾರ್ಯ ಅಂತ ಹೇಳಿಬಿಡ್ತಾರೆ. ಯುದ್ಧ ಅನಿವಾರ್ಯ, ಆಯ್ತು ಯುದ್ಧ ಮಾಡ್ತೀವಿ ಅನ್ಲಕ್ ಹೋಗ್ಬೇಡ. ಯಶ್ಯ ಭೀಮಾರ್ಜುನೌ ಯೋಧೌ ನೇತಾ ಯಶ್ಯ ಜನಾರ್ದನ. ಪಾಂಡವರ ಕಡೆ ಯಾರಿದ್ದಾರೆ ಗೊತ್ತಾ? ಭೀಮಸೇನ ಅರ್ಜುನ ಇದ್ದಾರೆ, ನಿನ್ನ ಕಡೆ ಯಾರಿದ್ದಾರೆ ಅಂತವ್ರು ಅಂತ ಕೇಳುತ್ತಾರೆ. ಭೀಮಾರ್ಜುನರಂಥವ್ರು ಯಾರಿದ್ದಾರೆ? ಅರೆ, ಇವರು ಪ್ರೌಢವರು, ಈಗಾಗಲೇನೆ ಕಿರಿಮಿರ ಕೀಚಕಾದಿಗಳನ್ನೆಲ್ಲ ಕೊಂದಿದ್ದು ಭೀಮನ ದಾಖಲೆ, ನಿವಾತ ಕವಚರ ಕಾಲಕ್ಕೆ ಇರನ್ನೆಲ್ಲ ಕೊಂದಾಗ ಅರ್ಜುನನ ದಾಖಲೆ. ಇವ್ರ ಕಡೆ ದಾಖಲೆನೇ ಇಲ್ಲ, ಯಾರು ಬರೀ ಸೋತ ದಾಖಲೆಗಳಷ್ಟೇ. ಎಷ್ಟು ಮ್ಯಾಚ್ ಸೋತರು ಅಂತ ಇಷ್ಟ ಆಗ್ತಾರಲ್ಲ ಆ ಟೈಪ್ ಗೆದ್ದ ದಾಖಲೆಗಳೇ ನನ್ನ ಹತ್ರ. ಬರೀ ಗೆದ್ದವರು, ಒಂದು ಲಾಸೆ ಇಲ್ಲ ಅವರಿಗೆ, ಯಾವುದನ್ನ ಕಳ್ಕೊಂಡವರೇ ಅಲ್ಲ ಅವರು, ಯಾರು ಗೆದ್ದವೇ ಅಲ್ಲ. ನೀವೀಗ ಯುದ್ಧವಾದರೆ ಏನು ಗತಿ ಯೋಚನೆ ಮಾಡಿ. ಯಶ್ಯ ಭೀಮಾರ್ಜುನೌ ಯೋಧೌ ನೇತಾ ಯಶ್ಯ ಜನಾರ್ದನಃ, ಅವರ ನಾಯಕ ಸಾಕ್ಷಾತ್ ಕೃಷ್ಣ. ಕೃಷ್ಣ ಕೂತ್ಕೊಂಡು ಅವ್ರು ಯುದ್ಧ ಮಾಡಿದರೆ ಯಾರ್ಯಾ ಗೆಲ್ತಾರೆ ಯೋಚನೆ ಮಾಡು ಅಂತ ಹೇಳ್ತಾರೆ. ಯೋಚನೆ ಮಾಡು ಅಂತ ಹೇಳ್ತಾ ಒಂದು ಕೆಲವು ಮಾತುಗಳನ್ನು ಹೇಳ್ತಾರೆ, ಬಹಳ ಮುಖ್ಯ ಅದು. ಭೀಮಸೇನಿಂದ ಏನಾಗಿದೆ ಗೊತ್ತಾ ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ನಮಗೆ ಅತ್ಯಂತ ಅಪೂರ್ವ ಮಾಹಿತಿ ಅದು. ಒಂದು ಹಿಂದಿನ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಅಂತ ಹೋಗದೆ ಹೋಗಿದ್ರೆ, ಭೀಮಸೇನ ತನ್ನ ಪರಾಕ್ರಮ ತೋರಿಸದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಅವ್ರು ಹೇಳ್ತಾರೆ. ಎಲ್ಲಾ ತೀರ್ಥಕ್ಷೇತ್ರದಲ್ಲೂ ಕೂಡ ರಾಕ್ಷಸರು ಸೇರ್ಕೊಂಡ್ಬಿಟ್ಟಿದ್ರಂತೆ ಎಲ್ಲಾ ಕಡೆಗೂ ಕೂಡ. ಎಲ್ಲಾ ತೀರ್ಥಕ್ಷೇತ್ರದಲ್ಲೂ ಕೂಡ ರಾಕ್ಷಸರು ಸೇರ್ಕೊಂಡು ಬಿಟ್ಟು ಸಜ್ಜನರು ಬರಬಾರದಲ್ಲಿಗೆ ಬಂದ್ರೆ ಅವ್ರು ಹೊರಗೆ ಹೋಗಬಾರದು, ಮತ್ತೆ ಮುಗಿಸಿಬಿಡ್ಬೇಕು ಕಥೆನ. ಇವತ್ತು ಎಷ್ಟೋ ಕಡೆ ಪುಣ್ಯಕ್ಷೇತ್ರಗಳಲ್ಲಿ ಅನೇಕ ರೀತಿ ರಾಕ್ಷಸರು ಇರ್ತಾರೆ. ಕೆಲವರು ಪುರೋಹಿತ ರಾಕ್ಷಸರು ಇದ್ದಾಗಿರ್ತಾರೆ. ಗಾಯಕ ಪ್ರಯಾಗಕ್ಕೆ ಹೋಗಿಬಿಟ್ರೆ ಬಿಡಿಸಬರೋದೇ ಕಷ್ಟ ಅವ್ರ ಕೈಲಿ. ಅವ್ ಇವ್ರು ಸಾಧ್ಯ ಹೋದ್ರೆ ಸರದ್ದಾನೆ ಬಾಡ ಪೈಕಿ ಅವ್ರು ಅಷ್ಟರ ಮಟ್ಟಿಗೆ ಹಿಂಡೆ ಹಾಕಿಬಿಡ್ತಾರೆ ಅಡಿ ಅಂತ ಎಳ್ಕೊಂಡು ಹೋಗ್ತಿರ್ತಾರೆ, ಈ ಕಡೆ ಒಬ್ರು ಆ ಕಡೆ ಒಬ್ರು ಅಂತ ಹೇಳಿಬಿಟ್ಟು. ಅಂತ ಭಯಂಕರ ಸ್ಥಿತಿ ಅದು. ಒಂದು ಇನ್ನು ಗುಪ್ತವಾಗಿ ರಾಕ್ಷಸರು ಇರ್ತಾರೆ. ಇನ್ನು ಅಧರ್ಮ ಅರ್ಚಕರಿಂದ ಹಿಡಿದು ಎಲ್ಲ ಮಹಾಮೂರ್ಖರಿರೋ ಜನಗಳ ಜಾಗಗಳುಂಟು. ಆದ್ದರಿಂದ ತೀರ್ಥಕ್ಷೇತ್ರಗಳಲ್ಲಿ ರಾಕ್ಷಸರೆಲ್ಲ ತುಂಬಿಕೊಂಡು ಹೋಗಿದ್ರು. ಅವರು ಸಾಮಾನ್ಯರಲ್ಲ, ವರಬಲ ಇದ್ದವರು. ಅದು ಬಹಳ ಇಂಪಾರ್ಟೆಂಟ್. ಯಾವುದು ಕಾನೂನು ಪ್ರಕಾರ ಅಪಾಯಿಂಟ್ಮೆಂಟ್ ಆಗಿರ್ತಾನೆ, ಗುಂಡ ಅಂತ ತೆಗೆಸಕ್ ಬರೋದಿಲ್ಲ ಅವ್ರು ಸುಲಭವಾಗಿ. ಎಂಕ್ವೈರಿ ತೆಗೆಸೋ ಹೊತ್ತಿಗೆ 10-20 ವರ್ಷ ಆಗೋಗ್ಬಿಡುತ್ತೆ ಕೆಲವು ಸಲ. ನೂರಾರು ಭಾರಿ ಸಮಸ್ಯೆಗಳುಂಟು. ಅಂತ ತೀರ್ಥಾನಿ ಆಚ್ಛಿದ್ಯ ಸಂಸ್ರಿತಾಹ, ಎಲ್ಲಾ ತೀರ್ಥಗಳನ್ನು ಆವರಿಸಿಬಿಟ್ಟು ನಿಂತಿದ್ರು. ತೀರ್ಥಯಾತ್ರೆ ಮಾಡಲಿಕ್ಕೆ ಜನಗಳಿಗೆ ಆಗ್ತಿದ್ದಿಲ್ಲ ಅಂತ ಸ್ಥಿತಿ ಬಂದು ಹೋಗಿತ್ತಂತೆ. ಇವತ್ತು ತೀರ್ಥಯಾತ್ರೆ ಮಾಡಕ್ಕೆ ಎಲ್ಲಿಗೆ ಹೋಗ್ತೀನಿ, ಗಂಗಾ ನದಿ ಕಾಶಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ನೀರು ಕುಡಿಯಕ್ಕೆ ಬರೋದಿಲ್ಲ, ಗಂಗಾ ನದಿ ನೀರಿಲ್ಲ.